ಸಕಲಾವಲ್ಯತವಸೇ ಜಗಜ್ಜನ್ಮಸ್ತೇವ ಪ್ರಳಯ ರಚನಾಸೀನ ವಪುಷೇ ನಮೋ ವಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಬ್ರಹ್ಮಸೂತ್ರಗಳಿಗೆ ಆಚಾರ್ಯ ಬರೆದ ಗ್ರಂಥಗಳು ಒಟ್ಟು 4. ಒಂದು ಬ್ರಹ್ಮಸೂತ್ರ ಭಾಷ್ಯ, ಅದು ಸೂತ್ರ ಪ್ರತಿ ಸೂತ್ರಕ್ಕೂ ಅರ್ಥ ಬರೀತಕ್ಕಂಥ ಗ್ರಂಥ. ಇದು ಅಣುಭಾಷ್ಯ, ಈ ಬ್ರಹ್ಮಸೂತ್ರ ಭಾಷ್ಯದ ಸಾರಾಂಶ. ಇನ್ನೊಂದು ಅಣುವ್ಯಾಖ್ಯಾನ. ಅಣುವ್ಯಾಖ್ಯಾನದಲ್ಲಿ ಅನೇಕ ಘಟ್ಟಾರ್ಥಗಳು, ಸೂತ್ರಕ್ಕೆಲ್ಲ ಅರ್ಥ ಹೇಳೋದಕ್ಕೆ ಹೋಗೋದಿಲ್ಲ ಆಚಾರ್ಯರು, ಒಟ್ಟ ಪ್ರಸಂಗಕ್ಕೆ ಸಮಗ್ರವಾದಂತಹ ವಿವರ್ಷೆ ಬರೀತಾರೆ. ನ್ಯಾಯ ವಿವರಣ ಅದರ ಸಂಗ್ರಹ ಅಷ್ಟೇ. ಟೀಕಾರಾಯರು ಬರೆದಂತಹ ಟೀಕಾ ಅಣುವ್ಯಾಖ್ಯಾನಕ್ಕೆ ಅದೇ ನ್ಯಾಯಸುಧಾ ಅಂತ ಪ್ರಸಿದ್ಧವಾದದ್ದು. ಅದು ಅಣುವ್ಯಾಖ್ಯಾನಕ್ಕೆ ಬರೆದ ಟೀಕಾ, ಅದರ ಮೊದಲ ಶ್ಲೋಕ ಇದು ನ್ಯಾಯಸುಧಾದ ಮೊದಲ ಶ್ಲೋಕ. ಶ್ರೀಯಃಪತ್ತೇ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸ ಉಪಹತ ಸಕಲ ಅವಧ್ಯತಮಸೇ. ಪ್ರಿಯಪತ್ತೇ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವಧ್ಯತಮಸೇ. ಜಗಜ್ಜನ್ಮಸ್ಥೇವ ಪ್ರಳಯ ರಚನಾ ಶೀಲ ವಪುಷೇ. ಜಗಜ್ಜನ್ಮಸ್ಥೇಯ ಪ್ರಳಯ ರಚನಾ ಶೀಲ ವಪುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಶ್ರೇಯಃಪತ್ತೇ ರವಃ, ಅಲ್ಲಿಗೆ ಅನ್ವಯ. ಹರಯೇ ಶ್ರೇಯಃಪತ್ತೇ ರವಃ, ನವಃ ಹರಯೇ, ಹರಯೇ ನವಃ, ಶ್ರೀಹರಿಗೆ ನಮಸ್ಕಾರವು. ಭಾಗವತದನ್ನು ಪಾಲನೆ ಮಾಡಿದಾಗ ಮೊನ್ನೆ ಏನು ಹೇಳಿದರು, ಪಚಿತ ಸ್ಖಲಿತೋ ವಾರ್ತಃ ಅಂತ ಹೇಳಬೇಕಾದ್ರೆ ಏನೇ ಮಾಡಿದ್ರು ಹರಯೇ ನಮಃ ಅಂತ ಹೇಳಬೇಕು ಅಂತ ಹೇಳಿ ಕಾರ್ಯ ಹೇಳ್ಬಿಟ್ಟು ಹರಯೇ ನಮಃ ಅಂತ ಹೇಳಿದ್ರು. ಗ್ರಂಥ ರಚನೆ ಮಾಡಕ್ಕೆ ಹೊರಟು ಹರಯೇ ನಮಃ ಅಂತ ಹೇಳಿದ. ಯಾರು ಹರಯೇ ನಮಃ ಸಾಮಾನ್ಯ ಮೇಲೆ ಸಂಸ್ಕೃತ ಬರೆದವ್ರು ಏನು ಮಾಡ್ತಾರೆ, ಹರಿಯೇ ನಮಃ ಅಂತ ಓದ್ಕೋತಾರೆ. ಹರ ಶಿವರಿಗೆ ಹೋಗ್ಬಿಟ್ರೆ ಕಷ್ಟ ಅಂತ ಭಯ, ರುದ್ರದೇವರಿಗೆ ಹೋಗ್ಬಿಟ್ರೆ ಕಷ್ಟ. ಗುರುವೇ ನಮಃ ಅಂತ ಹೇಳೋದು, ಗುರವೇ ನಮಃ ಸಂಸ್ಕೃತದಲ್ಲಿ, ಗುರವೇ ನಮಃ ಗುರುವೇ ನಮಃ ಅಂತ ಆಗೋದಿಲ್ಲ. ಎಷ್ಟೋ ತರ ಸಿನಿಮಾ ನಾಟಕದೆಲ್ಲ ತಸ್ವೈ ಶ್ರೀ ಗುರುವೇ ನಮಃ ಅಂತ ಮುಗಿಸ್ಬಿಡ್ತಾರೆ, ತಪ್ಪು ಅದು ಹೇಳಬಾರ್ದಂಗೆ. ಅದು ಕಾಮಧೇನುವೇ, ರಾಯರ ಬಗ್ಗೆ ಹೇಳಬೇಕಾರೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ, ಕಾಮಧೇನವೇ ಆಗೋದು, ಕಾಮಧೇನುವೇ ಆಗೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಹರಯೇ ನಮಃ, ಹರಿಗೆ ನಮಸ್ಕಾರವು, ಹರಿ ಶಬ್ದ ನಡೆಯೋದೇ ಹಾಗೆ. ಹರಿಹಿ ಹರಿ ಹರಯ ಅಂತ ಹೇಳಬೇಕಾದ್ರೆ ಹರಯೇ ನಮಃ ಆಗುತ್ತೆ, ಹರಿಯೇ ನಮಃ ಅಂತ ಆಗೋದಿಲ್ಲ, ಹರಿಗೆ ನಮಸ್ಕಾರವು ಅಂತಾಯಿತು. ಹರಿ ಹೇಗಿದ್ದಾನೆ ಎಂಬುದಕ್ಕೆ ಅಬ್ಜೆಕ್ಟಿವ್ ಸಿಗೋದು. ಒಂದು ಶ್ರೀಯಃಪತ್ತೇ ಹರಯೇ ನಮಃ, ಇನ್ನೊಂದು ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಭಹತ ಸಕಲಾವಶ್ಯತಮಸೇ ಹರಯೇ ನಮಃ. ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೇ ಹರಯೇ ನಮಃ. ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಮಃ. ಇಷ್ಟು ವಿಶೇಷಣಗಳು. ಇಂಥ ಹರಿಗೆ ನಮಸ್ಕಾರವು. ಶ್ರೀಯ ಮೊದಲನೇ ಗುಣ ಏನು ದೇವರು, ಶ್ರೀಯಃಪತ್ತೇ, ಶ್ರೀಪತಿಯಾದ ಹರಿಗೆ ನಮಸ್ಕಾರ. ಶ್ರೀಪತಿ ಮಹಾಲಕ್ಷ್ಮೀಪತಿಯಾದ ಶ್ರೀಹರಿಗೆ ನಮಸ್ಕಾರ. ಅದಕ್ಕೆ ಯಾವಾಗಲೂ ಕೂಡ ಆರಂಭದಲ್ಲೇ ಏನು ಮಾಡಬೇಕು, ಲಕ್ಷ್ಮೀ ಸ್ತೋತ್ರ ಮಾಡಲೇಬೇಕು ಅಂತ ನಿಯಮ. ಯಾಕೆ, ಯಾವುದೇ ಒಂದು ಜ್ಞಾನ ಕಾರ್ಯ ನಡೆಯಬೇಕಾದ್ರೆ ಏನಿರಬೇಕು, ಮಾತು ಮನಸ್ಸು ಸರಿ ಇರಬೇಕು. ಸಕಲ ವಾಂಗ್ಮನಸ ದೇವತಾ, ಮಾತು ಮತ್ತು ಮನಸ್ಸು ಸರಿ ಇಲ್ಲದ ಹೋದರೆ ಪಾಠ ಪ್ರವಚನ ಆಗೋದಿಲ್ಲ. ಮಾತು ಮನಸ್ಸಿನ ಮುಖ್ಯ ದೇವತೆ ಯಾರು ಅಂದರೆ ಮಹಾಲಕ್ಷ್ಮಿ, ಸಕಲ ವಾಂಗ್ಮನಸ ದೇವತಾ ಅಂತವ್ರ ಹೆಸರು. ಅದಕ್ಕಾಗಿ ಅವರು ಸ್ತೋತ್ರ ಮಾಡಬೇಕು. ಅವು ಇನ್ನೊಂದು ನಿಯಮ, ಲಕ್ಷ್ಮೀ ಸ್ತೋತ್ರ ಮಾಡದೆ ಯಾವ ಕೆಲಸನೂ ಮಾಡಬಾರ್ದು. ಆದರೆ ಲಕ್ಷ್ಮೀ ಸ್ತೋತ್ರವನ್ನು ಪ್ರತ್ಯೇಕ ಮಾಡಬಾರ್ದು, ಇನ್ನೊಂದು ನಿಯಮ. ಮತ್ತೆ ಲಕ್ಷ್ಮೀ ಸ್ತೋತ್ರ ನಿಯಂತ್ರ ಮಹಾಲಕ್ಷ್ಮಿ ನಮಃ ಪ್ರತ್ಯೇಕ ಹೇಳಬಾರ್ದು, ಹೇಳಿದ್ರೆ ಏನಾಗುತ್ತೆ, ಸಿಟ್ಟು ಬರುತ್ತೆ ಮಹಾಲಕ್ಷ್ಮಿಗೆ. ಯಾರು ನಾರಾಯಣನ ಬಿಟ್ಟು ಕೇವಲ ಲಕ್ಷ್ಮೀ ಉಪಾಸನೆ ಎಂಬುದು ಅದು ಸಾತ್ವಿಕ ಮಾರ್ಗ ಅಲ್ಲ. ಕ್ಲೇಶೋ ಅಧಿಕತರಸ್ತೇಷಾಂ ಪೃಥಕ್ ಶ್ರೀಯ ಉಪಾಸತಾಂ ಅಂತೇಳಿ ಆಚಾರ್ಯರ ಭಾಷ್ಯ. ಅದು ಪ್ರತ್ಯೇಕವಾಗಿ ಲಕ್ಷ್ಮೀನ ಉಪಾಸನೆ ಮಾಡೋದು ಒಳ್ಳೆಯದಕ್ಕೆ ಕಾರಣ ಆಗೋದಿಲ್ಲಲ್ಲ, ಭಾರಿ ಕೆಟ್ಟದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ. ಅಧಿಕ ತರಹ ಕ್ಲೇಶ, ಭಾರಿ ಕೆಟ್ಟದಾಗುತ್ತೆ ಅಂತ ಹೇಳಿರೋದ್ರಿಂದ ಲಕ್ಷ್ಮೀ ಸ್ತೋತ್ರ ಬಿಡಾಗಿಲ್ಲ, ಪ್ರತ್ಯೇಕ ಮಾಡಾಗಿಲ್ಲ. ಅದಕ್ಕೇನು ಮಾಡಬೇಕು, ಲಕ್ಷ್ಮೀನಾರಾಯಣ ಸ್ತೋತ್ರ ಮಾಡಿಬಿಟ್ರೆ ನಾರಾಯಣ ಸಂಬಂಧಪಟ್ಟಂತೆ ಲಕ್ಷ್ಮೀ ಸ್ತೋತ್ರ ಮಾಡಬೇಕೇ ಹೊರತು ಪ್ರತ್ಯೇಕ ಮಾಡಾಗಿಲ್ಲ. ಅದು ನಿಯಮ, ಅದು ವೈಷ್ಣವರು ಮಾಡಬೇಕಾದ ಕ್ರಮ ಇದೆ. ಇದೆಲ್ಲ 12ನೇ ಅಧ್ಯಾಯದ ಸಾರಾಂಶ. ಭಗವದ್ಗೀತೆ 12ನೇ ಅಧ್ಯಾಯದ ಪೂರ್ತಿ ಜಿಷ್ಟು ಅಂದ್ರೆ ಏನು, ಅರ್ಜುನ ಪ್ರಶ್ನೆ ಕೇಳಿದ, ಕೇವಲ ನಿನ್ನ ಉಪಾಸನೆಯಿಂದನೂ ಮೋಕ್ಷ ಅಂತ ಹೇಳಿದೆ, ಲಕ್ಷ್ಮೀ ಉಪಾಸನೆಯಿಂದನೂ ಮೋಕ್ಷ ಅಂತ ಕೇಳಿದೆ, ಅದರಲ್ಲಿ ದೇಶಾಂಕೀಯ ಯೋಗ ಉತ್ತಮಾಹ, ಅದರಲ್ಲಿ ಯಾರು ಭಾರಿ ಶ್ರೇಷ್ಠ, ನಿನ್ನ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋರು ಶ್ರೇಷ್ಠನೋ ಅಥವಾ ಮಹಾಲಕ್ಷ್ಮಿ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋರು ಶ್ರೇಷ್ಠನೋ. ಒಂದೇ ದಾರಿ ಅಂದರೆ ಮತ್ತೇನು ಚಾಯ್ಸ್ ಇರೋದಿಲ್ಲ, ಎರಡು ದಾರಿ ಅಂದಮೇಲೆ ಪ್ರಶ್ನೆ ಬಂತಾಗ ಯಾವುದು ಬೆಟರ್ ನಾವೇ ಕೇಳುತ್ತೆ, ಯಾವುದು ಭಯ ಹೇಗೆ ಹೋಗೋದು ಬೆಟರ್ ಅಂತ ಕೇಳುತ್ತೆ. ಆ ಕಷ್ಟ ದೇಶಾಂಕೀಯ ಯೋಗ ಉತ್ತಮಾಹ. ಅದು ಕೃಷ್ಣ ಹೇಳಿದ, ನನ್ನಿಂದನೂ ಎರಡೂ ಮೋಕ್ಷ ಇರೋದು ಖಚಿತ, ಸಂಶಯ ಇಲ್ಲ. ಲಕ್ಷ್ಮೀ ಉಪಾಸನೆಗೂ ಮೋಕ್ಷ ಇದೆ, ನನ್ನ ಉಪಾಸನೆಗೂ ಮೋಕ್ಷ ಇದೆ. ಆದರೆ ನನ್ನ ಉಪಾಸನೆಯಲ್ಲಿ ಏನಿದೆ, ಬಹಳ ಸುಲಭ, ಯಾವ ಸಮಸ್ಯೆ ಇಲ್ಲ. ಲಕ್ಷ್ಮೀ ಉಪಾಸನೆಯಲ್ಲಿ ಏನಿದೆ, ಸನ್ನಿಯಮ್ಮೆ ಇಂದ್ರಿಯ ಗ್ರಾಮಂ ಅಂತ ಹೇಳಬೇಕಾದ್ರೆ ಭಾರಿ ಕಷ್ಟ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನಾಗುತ್ತದೋ, ಕ್ಲೇಶೋ ಜಗತ ರಸ್ತೇಶಾಂ ಅವ್ಯಕ್ತಾಸಕ್ತ ತೇತಸ ಮಲ್ಯವಾಕ್ಯ. ಅವ್ಯಕ್ತ ಅಂದ್ರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಉಪಾಸನೆ ಮಾಡತಕ್ಕಂಥವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನಾಗೋಗುತ್ತೆ? ಮೋಕ್ಷ ಅಲ್ಲ, ತಪಸ್ಸೆ ಆಗಿಬಿಡುತ್ತೆ. ಅಧಿಕತರ ಅಂತ ಹೇಳಿದ್ರೆ ಅಧಿಕತರ ಕ್ಲೇಶ ತಪಸ್ಸಿನಲ್ಲಿ ಆಗೋದು, ತಪಸ್ಸಿಗೆ ಆಗುತ್ತೆ, ಬೇರೆ ದಾರಿ ಅಲ್ಲ ಅಂತ ಹೇಳಿದ್ರಿಂದ ಅದು ಉತ್ತರ ಕೊಟ್ಟಾಗ ಅಂತ ಅದನ್ನ ಹೇಳ್ತಾರೆ. ನಾನು ನಿನ್ನ ಆರಾಧನೆ ಮಾಡಿಬಿಟ್ರೆ ಏನಾಗುತ್ತೆ? ಯೇಷಾಮಮ್ಮ ಸಮುದ್ರಾರ್ಥ ಮೃತ್ಯು ಸಂಸಾರ ಸಾಗರಾತ್ ಅವಾಮಿ ನಿತಿರಾತ್ಪಾರ್ಥ ಮಯ್ಯಾವೇಶಿತ ತೇತಸ. ನನ್ನ ಆರಾಧನೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಬೇಗ ಮೋಕ್ಷ ಆಗುತ್ತೆ. ಫಸ್ಟ್ ಲಕ್ಷ್ಮೀ ಆರಾಧನೆ ಮಾಡೋರು ಏನು ಆ್ಯಕ್ಚುಲಿ ಏನಾದಾಗತ್ತೆ ಅಲ್ಲಿಗೆ ಬೇಗ ಆಗೋದಿಲ್ಲ. ನನ್ನ ಆರಾಧನೆ ಮಾಡೋರು ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಲಕ್ಷ್ಮೀ ಆರಾಧನೆ ಮಾಡೋರು ತೇ ಪ್ರಾಪ್ನವಂತಿ ಮಾಮೇವ್ ನನ್ನ ಹತ್ರ ಬಂದು ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು. ಮತ್ತೆ ಇಷ್ಟೆಲ್ಲ ಮಾಡಿ ಬೈಪಾಸ್ ಮಾಡೋಕೆ ಹೋಗಿ ಮಾಡಿದ್ದೇನೀಗ, ಮತ್ತು ದೇವ್ರ ಹತ್ರ ಬೇರೆ ದಾರಿ ಇಲ್ಲ. ಯಾಕೆ ಲಕ್ಷ್ಮೀದೇವಿ ಏನಲ್ಲ, ಸ್ವತಂತ್ರರಲ್ಲ, ನಾರಾಯಣ ಸ್ವತಂತ್ರ. ಆದ್ದರಿಂದ ನನ್ನ ಉಪಾಸನೆ ಶ್ರೇಷ್ಠ ಅಂತ ಉತ್ತರ ಕೊಡ್ತಾರೆ. ಅದೆಲ್ಲ ಸೇರಿಸಿ ಹೇಳೋದಕ್ಕೇನು ಹೇಳಿಬಿಟ್ರು, ತ್ರಿಯಪ್ಪತ್ತೇ ಪದ ಒಂದು ಪದದೊಳಗೆ ಅವೆಲ್ಲ ವಿಷಯ ಸೇರಿಕೊಂಡಿದೆ. ಬರೀ ಪುಸ್ತಕ ಓದ್ಬಿಡ್ತಾರೆ, ಮಾತು ಮಾಡೋದೆಲ್ಲ ಲಕ್ಷ್ಮೀ ಪೂಜೆ ಅಷ್ಟೇ ಮಾಡ್ತಿರ್ತಾರೆ. ಅದು ಉಪಯೋಗ ಬರೋದು, ಚೇಂಜ್ ಮಾಡ್ಕೋಬೇಕು ಅದಿಷ್ಟು ಕೂಡ. ಹಾಂ, ಅದು ಸಾರಿಗಳ ಮಾಡಬೇಕು. ಒಳಗಿದ್ದಾರೆ ಎಂಬುದು ಸದಾ ಚಿಂತನೆ ಮಾಡಬೇಕು. ಮೇಲೆ ಜೊತೆಗೆ ಮತ್ತು ವಿಗ್ರಹ ಇಟ್ಕೊಂಡು ವಿಗ್ರಹ ತಕ್ಕಂತೆ ಏನಿರ್ಬೇಕು ಜೊತೆಗೆ? ಹೌದು ಹೌದು ಹೌದು, ಲಕ್ಷ್ಮೀನಾರಾಯಣ ಇರಲೇ ಲಕ್ಷ್ಮೀ ಒಳಗೇನೆ ನಾರಾಯಣ, ಪ್ರತ್ಯೇಕ ಇಲ್ಲಿ ಪ್ರಶ್ನೆ ಇಲ್ಲೇ ಇಲ್ಲ. ಪ್ರತ್ಯೇಕ ಚಿಂತನೆ ಮಾಡಲೇಬಾರ್ದು ಅಂತ ಹೇಳಿರೋದ್ರಿಂದ ರೂಲ್ಡ್ ಔಟ್. ನಾನು ಲಕ್ಷ್ಮೀನಾರಾಯಣ ಲಕ್ಷ್ಮೀ ಅಂತರ್ಗತ ನಾರಾಯಣ ಅಂತಲೇ ಹೆಸರು. ಲಕ್ಷ್ಮೀ ಸಮೇತ ನಾರಾಯಣ ಚಿಂತನೆ ಮಾಡಬೇಕೆ ಹೊರತು ಆ ಬರೀ ಸ್ಟೇಜ್ ಲಕ್ಷ್ಮೀ ಚಿಂತನೆ ಸ್ಟೇಜ್ ಅವಾಯ್ಡ್ ಮಾಡಬೇಕು ಪೂರ್ತಿಯಾಗಿ. ಅರ್ಥ ಶ್ರೀಹಪ್ಪತ್ತೇ ನಮಃ. ಇಲ್ಲಿ ಆಚಾರ ಅನೇಕ ವಿಷಯಗಳು ಹೇಳ್ತಾವೆ. ಶ್ರೀಪತ್ಯ ಅಂತ ಹೇಳ್ಬೋದಾಗಿತ್ತು, ಶ್ರೀಹಪ್ಪತ್ಯ ಯಾಕೆ ಹೇಳಬೇಕು ಇದಕ್ಕೆ ಮತ್ತೆ ಶುರು ಅಲ್ಲಿಗೆ ಅದಕ್ಕೆ ವ್ಯಾಖ್ಯಾನ ಯಾತಕ್ಕೆ ಬೇಕು ಅಂತ ಗೊತ್ತಾಗುತ್ತೆ. ನೋಡಿದ್ರೆ 5 ನಿಮಿಷ ಮುಗಿದು ಬಿಡುತ್ತೆ, ದೊಡ್ಡದಲ್ಲ ವ್ಯಾಖ್ಯಾನ ನೋಡ್ಕೊಂಡು ಗಂಟೆಗಟ್ಟಲೇ ಮುಗಿಯೋದಿಲ್ಲ. ಯಾತಕ್ಕೆ ಈ ಪ್ರಶ್ನೆ ಲಕ್ಷ್ಮೀ ಸ್ತೋತ್ರ ಮಾಡೋಕೊಳ್ಳೋಕೆ ಶುರು ಅಲ್ಲಿಂದೇ ಶುರುವಾಯಿತು. ಶ್ರೀಪತಿ ಅಂದರೆ ಶ್ರೀಹಪ್ಪತಿ ಯಾಕೆ ಬೇಕು ಈ ಮಧ್ಯೆ? ಶ್ರೀಪತಿ ಅಂದರೆ ಮುದೋಗ್ತಿತ್ತಲ್ಲ ಶ್ರೀ. ಯಾವಾಗಲೂ ಕೂಡ ಒಂದು ನಿಯಮ ಉಂಟು, ಸಿಂಪಲ್ಲಾಗಿ ಹೇಳಕ್ಕೆ ಬಂದ ಕಾಂಪ್ಲಿಕೇಟೆಡ್ ಹೇಳಬಾರ್ದು. ಸಮಾಜದಲ್ಲಿ ಹೇಳೋದು ಸುಲಭ. ಶ್ರೀಪತಿ ಎಂಬುದು ಎಕಾನಮಿಕಲ್, ಶ್ರೀಹಪ್ಪತಿ ಎಂಬುದು ವಿಸ್ತಾರವಾಗುತ್ತೆ, ಹಾಗೆ ಹೇಳಬಾರ್ದು. ಮತ್ತೆ ಹಾಗೆ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ. ಮತ್ತೆ ಅದಕ್ಕೆ ಕಾರಣ ಕೊಡ್ತದೆ ಶ್ರೀಹಪ್ಪತಿ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಬರೀ ಶ್ರೀಪತಿ ಅಂದರೆ ಎರಡು ರೀತಿ ಬಿಡಿಸಕ್ಕೆ ಬರ್ತದೆ. ಶ್ರೀಪತಿ ಅಂದರೆ ಎರಡು ರೀತಿ ಬಿಡಿಸ್ಬೋದು. ಒಂದು ರೀತಿ ಏನೋ ಲಕ್ಷ್ಮಿಗೆ ಪತಿ ಸರಿ, ಇನ್ನೊಂದು ರೀತಿ ಲಕ್ಷ್ಮಿಯೇ ಯಾರಿಗೆ ಪತಿ? ಅಮ್ಮವರ ಗಂಡ ಅಂತ ಬಿಡಿಸಕ್ಕೆ ಬರ್ತದೆ, ಗೊತ್ತಾಯ್ತು ಅದನ್ನು. ಶ್ರೀ ಯಾವನಿಗೆ ಪತಿಯೋ ಅವಳು, ಶಾಕ್ತ ಮತ ಹಾಗೆ ಥರ ಮಾಡೋದು ಅವರು. ಶಾಕ್ತರ ಪ್ರಕಾರ ಶಕ್ತಿ ಅಲ್ಟಿಮೇಟ್. ಸೊ ನಾರಾಯಣಾದಿಗಳೆಲ್ಲ ಏನೋ ಆಕೆ ಸಬಾಳ್ನೆಟ್ಟಾಗ್ಬಿಡ್ತಾರೆ. ಆ ರೀತಿ ಬಿಡಿಸ್ಬೋದಾಗಲಿ. ಶ್ರೀಪತಿ ಅಂತ ಪದ ಉಪಯೋಗಿಸ್ಬಿಟ್ರೆ ಆಂಬಿಗ್ಯುಟಿ ಇದೆ. ಯಾವುದಕ್ಕೋಸ್ಕರ ಏನು ಮಾಡಬೇಕೀಗ? ಆ ಆಂಬಿಗ್ಯುಟಿ ಬೇಡ ಬೇಡ. ಶ್ರೀಪತಿ ಶ್ರೀಗೆ ನಾರಾಯಣ ಪತಿನೋ ಅಥವಾ ಶ್ರೀಯೇ ನಾರಾಯಣರೇ ಪತಿಯೋ ಅಂತ ಪ್ರಶ್ನೆ ಬಂದರೆ, ನಮ್ಮ ಸಿದ್ಧಾಂತ ಏನೋ ಶ್ರೀಗೆ ನಾರಾಯಣ ಪತಿ ಅಂತ ಬಿಡಿಸೋ ಹೇಳಬೇಕಾಗಿದೆ. ಆದ್ದರಿಂದ ಅದಕ್ಕೂ ನಾವು ಎಕಾನಮಿ ಮಾಡ್ತೀವಿ ಅಂತ ಏನು ಮಾಡಬಾರ್ದು? ಆಂಬಿಗ್ಯುಟಿ ಇಟ್ಕೋಬಾರ್ದು. ಸಂಕ್ಷೇಪ ಮಾಡ್ತೀವಿ ಅಂತ 10 ಕೊಡೋ ಅಂದ್ ಬಿಟ್ಟ, ಅದೇ 10 ಲಕ್ಷ ಕೊಟ್ಟು ಕಳಿಸಿ, 10 ರೂಪಾಯಿ ಹೇಳಿದ್ದು 10 ಲಕ್ಷ ಕೊಟ್ಟು ಕಳಿಸ್ಬಿಟ್ರಳಿ ಅಂತೆ. ಅದಕ್ಕೆ ಏನು ಮಾಡ್ತಾರೆ ಬ್ಯಾಂಕ್ನಲ್ಲಿ? ಒಂದು ರುಪೀಸ್ ಇನ್ನು ವರ್ಡ್ಸ್ ಬರೀಬೇಕು, ಮತ್ತೆ ನಂಬರ್ ವರ್ಡ್ಸ್ಬಾರ್ದು, ಕಡೆ ಓದಲಿ ಸೇರಿಸಿ ಇನ್ನೊಂದು ಸೇರಿಸ್ಕೋಬಾರ್ದು ಅಂತೇಳಿ ಇಷ್ಟೆಲ್ಲ ಮಾಡು ಬಿಡೋದಲ್ಲ ಅವರು. ಮತ್ತೆ ಏನು ಮಾಡ್ತಾರೆ? ಏನೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಅದು ಆಂಬಿಗ್ಯುಟಿ ತಪ್ಪಿಸ್ಬೇಕು ಅನ್ನೋದು ಉದ್ದೇಶ ಇಲ್ಲ. ಶ್ರೀಪತಿ ಶ್ರೀ ಶ್ರೀಪತಿ ಮತ್ತು ಎರಡು ರೀತಿ ಬಿಡಿಸಕ್ಕೆ ಬರೋದ್ರಿಂದ ಶ್ರೀಯಪತಿ ಅಂತ ಬಿಡಿಸಿದಾಗ ಗೊಂದಲ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ದೊಡ್ಡದಾದ್ರೆ ಏನು ಮಾಡಬೇಕಾಗ? ಅದಕ್ಕೆ ಚಿಕ್ಕದಾಗಿ ಹೇಳೋದು ಒಳ್ಳೇದೇನೆ. ಚಿಕ್ಕದಾಗಿ ಹೇಳೋದ್ರಿಂದ ಏನಾದರೂ ಆಂಬಿಗ್ಯುಟಿ ಕ್ರಿಯೇಟ್ ಆಗೋದಾದರೆ ಸ್ವಲ್ಪ ದೊಡ್ಡದಾಗಿ ಹೇಳಿ ಪರವಾಗಿಲ್ಲ, ಚಿಕ್ಕದು ಅಂತೇಳಿ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೋಸ್ಕರ ಆಗಬೇಕು. ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ. ಅದು ಇನ್ನೂ ಅನೇಕ ಅರ್ಥಗಳನ್ನ ಆಚಾರ ಬೇರೆ ಕಡೆ ಹೇಳ್ತಾರೆ. ಇನ್ನೊಂದು ಕಾರಣ ಇದೆ, ಶ್ರೀಯಃ ಪತ್ತೆ ಮಹಾಲಕ್ಷ್ಮಿಗೆ ಪತಿ ಸರಿ ಹೋಯಿತು. ಆದರೆ ಮಹಾಲಕ್ಷ್ಮಿ ಪತಿ ಎಂದು ಮಾತ್ರಕ್ಕೇನೆ ದೇವರಿಗೆ ಮಹಾ ಹತ್ರ ಏನಿಲ್ಲ, ಗುಣತಾ ಭಾರಿ ಮೇಲಿದ್ದಾನೆ. ಶ್ರೀಯಪ್ಪತ್ತೆ ಬಿಡಿಸಿಬಿಟ್ರೆ ಯಾವ ಹಾಗೆ? ಶ್ರೀಯಪ್ಪತ್ತೆ ಶ್ರೀ ವೇದಾಭಿಮಾನಿ ಮಹಾಲಕ್ಷ್ಮಿ ಏನಂತ ಕರೀತಾರೆ? ಶ್ರೀ ಅಂತ ಕರೀತಾರೆ. ವೇದಾಭಿಮಾನಿ ರೂಪಕ್ಕೆ ಶ್ರೀ ಅಂತ ಹೆಸರು. ಸೊ ಶ್ರೀ ಅಂತ ಹೇಳಿದ್ರೆ ವೇದಗಳಿಗೆ ಪತಿ ಅಂತ ಅರ್ಥ. ವೇದಗಳಿಗೆ ಪತಿ ಆದರೂ ಕೂಡ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ. ದೇವರು ಭಾರಿ ಮೇಲಿದ್ದಾನೆ ಅಂತ ಹೇಳೋದು ಏನು ಮಾಡಿಬಿಟ್ರಾಗ? ಬಿಡಿಸಿಬಿಟ್ಟಾಗ ಏನಾಯ್ತು ಅಲ್ಲಿಗೆ? ಲಕ್ಷ್ಮೀಗೆ ಹೆಸರು ಪತಿ ಆದರೂ ಕೂಡ ಲಕ್ಷ್ಮೀದೇವಿ ಕೂಡ ಪೂರ್ತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕುಡಿಸಿದಾಗ ಏನಾಗ್ತಿತ್ತು? ಅವರೊಬ್ಬರಾದ್ರೂ ತಿಳ್ಕೊತಾರೆ ತರಿಸ್ತಿತ್ತು, ಅದು ಹೊರಟೋಯ್ತು. ನಿತ್ಯಾಗಡಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ. ಇನ್ನೆಂಥವನು ಉಪಹತ ಸಕಲಾವದ್ಯ ತಮಸೆ. ದೇವರಲ್ಲಿ ತಮಸ್ಸು ಕತ್ತಲೆ ಉಂಟು ಅಂತ ಕೇಳಿದರೆ ಕತ್ತಲೆ ಇಲ್ಲ. ತಮಸ್ಸಿಗೆ ಅಜ್ಞಾನ ಅಂತ ಇನ್ನೊಂದು ಅರ್ಥ. ಅಜ್ಞಾನ ಉಂಟು, ದೇವರಲ್ಲಿ ಅಜ್ಞಾನ ಇಲ್ಲ. ಯಾಕೆ ಒತ್ತಿ ಹೇಳಬೇಕಾಗಿದೆ ಅಂದರೆ ಅದ್ವೈತದಲ್ಲಿ ಶುರುವಾಗಿದ್ದೇ ದೇವರಿಗೆ ಅಜ್ಞಾನ ಅಂತ ಶುರು ಮಾಡೋದು. ದೇವರಿಗೆ ಅಜ್ಞಾನ, ದೇವರಿಗೆ ಅಜ್ಞಾನದ ಹೆಸರಿಲ್ಲ. ಸಕಲ ಅವಧ್ಯ ತಮಸೆ, ಸ್ವಲ್ಪ ಉಪಮಾನ ಅಂತ ಕೇಳಿದರೆ ಸ್ವಲ್ಪ ಕೂಡ ಇಲ್ಲ. ಸಕಲ ಅವಧ್ಯ, ಅವಧ್ಯ ಅಂದ್ರೇನೋ ದೋಷ, ದೋಷ ಎಂಬ ಕತ್ತಲೆ ಪರಮಾತ್ಮನಲ್ಲಿ ಎಷ್ಟೆಷ್ಟೂ ಇಲ್ಲ. ಸಕಲ ಅವಧ್ಯ ತಮಸೆ, ಯಾತಕ್ಕೆ ಹೊಡೆದಾಕಿದಾನ ದೋಷನೆಲ್ಲ, ಎಲ್ಲ ದೋಷ ಹೊಡೆದಾಕಿಬಿಟ್ಟಿದ್ದಾನೆ ಅಂತ ಹೇಳಿದರು. ಅಲ್ಲಿ ಹೇಗೆ ಹೊಡೆದಾಕಿದ್ದಾನೆ ಅಂದರೆ ಪ್ರಭಾಜಾಲ ಉಲ್ಲಾಸ ಉಪಹತ. ಪ್ರಭಾಜಾಲ, ಈ ಒಂದು ಪ್ರಭೆಯ ಜಾಲ ಇದೆಯಲ್ಲ, ತೇಜಸ್ಸು ಜ್ವಾಲೆಗಳ ಒಂದು ಸಮೂಹ, ಅದರಿಂದ ಒಂದು ಇಷ್ಟಂದ್ರೆ ಸಾಕು ಕತ್ಲು ಹೋಗಿಬಿಡ್ತದೆ. ಎಂಥದ್ದು ಮಹಾ ಫ್ಲಡ್ ಅದು, ಒಂದು ಪರಮಾತ್ಮನ ಪ್ರಭೆಯ ಮಹಾಪ್ರವಾಹದಿಂದಾಗಿ ಎಲ್ಲ ಕತ್ತಲೆ ಹೋಗಿಬಿಟ್ಟಿದೆ ಅಂತ ಹೇಳಿದ್ರೆ, ಅದಿಲ್ಲಿಂದ ಒಂದಷ್ಟು ಪ್ರಭೆ ಅಂತ ಕೇಳಿದರೆ ನಿತ್ಯ ಅಗಣಿತ ಗುಣವಾಣಿಕ್ಯ ವಿಷದ ಪ್ರಭ. ನಿತ್ಯ ನಿತ್ಯವಾದಂತಹ, ಅಗಣಿತ ಗಣಿಸಲಿಕ್ಕೆ ಅಸಂತ, ಅಗಣಿತ ಅಂದರೆ ಅನಂತ, ಅನಂತವಾದಂತಹ ಗುಣ ಗುಣಗಳು ಎಂಬ ಮಾಣಿಕ್ಯ ವಿಷದ ಪ್ರಭಾ ಜಾಲ. ಮಾಣಿಕ್ಯದ ವಿಷದವಾದ ಪ್ರಭೆಯ ಜಾಲದಿಂದ ಸಮಸ್ತವಾದ ಅವಧ್ಯ ದೋಷರೂಪವಾದ ಕತ್ತಲೆಯನ್ನು ದೂರ ಮಾಡಿಕೊಂಡಿರುವವನಿಗೆ ದೇವರು ನಿರ್ದೋಷ ಅಂತ ಅರ್ಥ. ಗುಣಪೂರ್ಣ ಮತ್ತು ನಿರ್ದೋಷ ಎರಡು ಸೇರಿಸಿ ಒಟ್ಟಿಗೆ ಹೇಳಿಬಿಟ್ಟು, ಪರಮಾತ್ಮನಲ್ಲಿ ದೋಷಗಳಿಲ್ಲ. ಯಾತಕ್ಕೆ? ಗುಣ ಇರೋದರಿಂದ. ದೋಷ ಗುಣ ಇದ್ದರೆ ದೋಷ ಯಾತಕ್ಕೆ ಹೋಗಬೇಕು ಅಂದರೆ, ಬೆಳಕಿದ್ದರೆ ಕತ್ತಲೆ ಹೋಗಬೇಕು. ದೋಷಗಳೆಲ್ಲ ಕತ್ತಲೆ, ಗುಣಗಳೆಲ್ಲ ಬೆಳಕು. ಆದ್ದರಿಂದ ಪರಮಾತ್ಮನಲ್ಲಿ ಗುಣಪೂರ್ಣರಾದ್ದರಿಂದ ಏನಿಲ್ಲ, ದೋಷ ದೂರ ಅಂತ. ಆದರೆ ಅದನ್ನು ಹೇಳಬೇಕಾದ್ರೆ ಗುಣ ಬೆಳಕು ಕೊಡುತ್ತೆ ಅನ್ನೋದಕ್ಕೆ ಏನು ಮಾಡಿದ್ರು, ಮಾಣಿಕ್ಯ ಅಂತ ಕರೆದ್ಬಿಟ್ಟು. ಗುಣ ಅಂದರೆ ಮಾಣಿಕ್ಯ. ಮಾಣಿಕ್ಯದ ಬೆಳಕಿಗೆ ಏನು ಬೇಕಿಲ್ಲ, ಎಣ್ಣೆ ಗಿಣ್ಣೆ ಬೇಕಿಲ್ಲ. ಇಲ್ಲದೆ ಎಣ್ಣೆ ಮುಗಿದಷ್ಟ ಹೋಗ್ಬಿಡುತ್ತೆ ದೀಪ, ಎಣ್ಣೆ ಮುಗಿದಷ್ಟ ಏನಾಗ್ತದೆ, ಯಾರು ಹೋಗ್ಬಿಡುತ್ತೆ. ಪರಮಾತ್ಮನ ಗುಣಗಳು ಎಂಥವಳು, ಎಂದು ಹೋಗೋದಿಲ್ಲ ಗುಣಗಳು. ಅದಕ್ಕಾಗಿ ಮಾಣಿಕ್ಯ ಕೊಲಿಸಿ, ಬರೀ ದೀಪ ಅಂದ್ಬಿಟ್ರೆ ಯಾವ ಮುಗಿತದೆ, ಎಣ್ಣೆ ಎಂತ ಎಣ್ಣೆ ಹಾಕ್ತಾರೆ ಯೋಚನೆ ಮಾಡ್ಬೋದೆ, ಕುಡಿಗಟ್ಟ ಕೊನೆ ಪಟ್ಟ ಅಂತ ಹೇಳಿದ್ರೆ ಯಾವುದೂ ಇಲ್ಲ, ಹೋಗ್ರಿ ಬಿಡಿ. ಅದು ಯಾವುದೇ ಕಾಲಕ್ಕೆ ಹೋದ್ರೆ ಬರ್ಬೋದಲ್ಲ ಅಂದರೆ ಅದು ನಿತ್ಯ, ನಿತ್ಯ ಆದರೆ ಹೋಗೋ ಚಾನ್ಸೇ ಇಲ್ಲ. ಒಂದೆರಡು ಇದ್ದಿದ್ರೆ ಒಂಚೂರಾರು ಜಾಗ ಸಿಗೋದು. ಅನಂತ ನಿತ್ಯವಾದ ಅಗಣಿತವಾದ ಗುಣಗಳು ಎಂಬ ಮಾಣಿಕ್ಯದ ವಿಷದವಾದ ಪ್ರಭೆಯ ಜಾಲದಿಂದ, ಜಾಲದ ಸಮುದಾಯದಿಂದ ಸಕಲ ಅವಧ್ಯ ಕತ್ತಲೆಯನ್ನು ಸಂಪೂರ್ಣ ದೂರ ಮಾಡಿಕೊಂಡಿರತಕ್ಕಂಥ ನಾರಾಯಣನಿಗೆ ನಮಸ್ಕಾರ. ಹೀಗೆ ದೇವರು ಗುಣಪೂರ್ಣ ದೋಷ ದೂರ ಅಂತ ಹೇಳ್ತಾ, ಅವನು ಗುಣಪೂರ್ಣ, ನಿತ್ಯ ಗುಣಪೂರ್ಣ, ಆಮೇಲೆ ಅನಂತ ಗುಣಪೂರ್ಣ, ಮಾಣಿಕ್ಯದಂಥ ಗುಣಗಳಿಂದ ಪೂರ್ಣ. ಆದ್ದರಿಂದಾಗಿಯೇ ಆತನಲ್ಲಿ ಯಾವ ದೋಷಗಳು ಇಲ್ಲ ಅನ್ನೋದನ್ನು ತಿಳಿಸಿದೆ. ಇದರಿಂದ ಇನ್ನೇನು ಹೇಳಿದಾಗಾಯ್ತು, ಈಗ ಯಾರಲ್ಲಿ ದೋಷಗಳು ಅವರಲ್ಲಿ ಏನಿದೆ ಅಂತ ಅರ್ಥ. ಗುಣಗಳು ಪೂರ್ತಿ ಇಲ್ಲ ಅಂತ ಅರ್ಥ. ಎಲ್ಲಿ ಗುಣಗಳು ಲಿಮಿಟ್ ಆಗುತ್ತೋ ಅಲ್ಲಿ ಏನು ಬರಬೇಕಾದ್ರೆ ತಕ್ಷಣವೇ ದೋಷ ಬರಲೇಬೇಕು. ಜೀವರಲ್ಲಿರೋದು ಎಂಥದ್ದು ದೋಷಗಳು, ಅದಕ್ಕೆ ಗುಣಗಳು ಲಿಮಿಟೆಡ್ ಗುಣಗಳು. ಪರಮಾತ್ಮ ಅನಂತ ಗುಣ, ಆದ್ದರಿಂದ ದೋಷ ಇಲ್ಲ. ನಾರಾಯಣಂ ಗುಣೈಸರ್ವೈ ರುದೀರ್ಣಂ ದೋಷವರ್ಜಿತಂ, ಎರಡಕ್ಕೂ ಸೇರಿ ಒಂದೇ ಅರ್ಥ ಇದೆ. ಗುಣೈಸರ್ವೈ ರುದೀರ್ಣಮ್ಮೂ ಸೇರಿಕೊಂಡಿದ್ರೊಳಗೆ, ದೋಷವರ್ಜಿತಮ್ಮೂ ಸೇರಿಕೊಂಡು ಎರಡು ಸೇರಿ ಒಂದು ಪದ ಇಟ್ಬಿಟ್ಟು ಸಪ್ರೇಟ್ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಗುಣಪೂರ್ಣತ್ವ ಬೇರೆಯಲ್ಲ, ದೋಷ ದೂರತ್ವ ಬೇರೆಯಲ್ಲ, ಎರಡು ಏನವು, ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಅದಕ್ಕೆ ಏನು ಮಾಡಿದ್ರು ಆಚಾರ್ಯರು, ಟೀಕಾರ ಹೇಳಬೇಕಾದ್ರೆ ಸೇರಿಸಿ ಎರಡು ಬೇರೆ ಬೇರೆ ಅಂತ ತಿಳ್ಕೊಳ್ಳೋಕೆ ಬೇಡ, ಎರಡು ಸೇರಿ ಒಂದು ಕಾನ್ಸೆಪ್ಟ್. ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೇ, ಆಮೇಲೆ ಅದೆಲ್ಲ ಸರಿನೇ, ನಮಗೇನು ಮಾಡ್ತಾನೆ ದೇವರು ಅಂತ ಕೇಳಿದರೆ, ಜಗತ್ತಿನ ಜನ್ಮ, ಆಮೇಲೆ ಸ್ಥೇಮ ಅಂದರೆ ರಕ್ಷಣೆ, ಪ್ರಳಯ ಅಂದರೆ ನಾಶ, ರಚನಾ ಅಂದರೆ ನಿರ್ಮಾಣ ಮೊದಲಾದ ಕಾರ್ಯಗಳನ್ನು ಮಾಡತಕ್ಕಂಥ ದೇಹ ಹೊಂದಿದ್ದಾನೆ. ಶೀಲ ಅಂತ ಹೇಳಿದ್ರಿಂದ ಸ್ವಭಾವ, ಆತನು ಶೀಲ ಅಂದರೆ ಸ್ವಭಾವ. ಪರಮಾತ್ಮನಿಗೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ದೇವಶೇಷ ಸ್ವಭಾವೋಯಂ ಅಂತ ಹೇಳೋದಕ್ಕೋಸ್ಕರ ಪ್ರಯೋಜನವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಿಲ್ಲ, ಸ್ವಭಾವನೇ ದೇವರದಾಗಿದೆ ಅಂತ ಮಾಡ್ತಾರೆ. ಸರಿ, ದೇವ್ರ ದೇಹ ಇದೆಯಲ್ಲ ಅಂತ ಕೇಳಿದರೆ, ಉಪುಷೇ ದೇವ್ರಿ ದೇಹ ಇದೆ. ದೇವ್ರ ದೇಹ ಇಲ್ಲ ಅಂದಿದ್ರೆ ಅವನೇ ಅವನಿಗೆ ದೇಹ, ನಮಗೆ ದೇಹ ಕೊಡ್ತಾನೆ ಅಂತ ಪ್ರಶ್ನೆ ಬರೋದು. ದೇಹ ಇದೆ ಅಂದ್ಬಿಟ್ರೆ ನಮ್ಮ ದೇಹ ಹೋಗುತ್ತೆ ಅವನ ದೇಹನೂ ಹೋಗುತ್ತೋ ಒಂದು ದಿವಸ ಅಂತ ಪ್ರಶ್ನೆ ಬರೋದು. ಅದಕ್ಕೆ ಅವನ ದೇಹ ಎಂಥದ್ದು ಅಂದರೆ, ದೇಹ ಇರೋದು ಹೌದು, ನಮ್ಮಂಥ ದೇಹ ಅಲ್ಲ. ಆದ್ದರಿಂದ ಏನಾಗೋದಿಲ್ಲ, ಅದು ನಾಶ ಆಗೋದಿಲ್ಲ. ಅದೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಮ್ಮ ಅಂಥ ದೇವರಿಗೆ ಏನು ಮಾಡ್ತೇವೆ, ನಮಃ ನಮಃ ಅಂದ್ರೆ ಪ್ರಶ್ನೆ, ನಾವು ಬಾಗ್ತೇವೆ ಅಂತ. ಅಶೇಷ ಆಮ್ನಾಯ ಸ್ಮೃತಿ ಹೃದಯದ ಇಷ್ಟೆಲ್ಲ ಹೇಳಿದರೆ ಏನು ಆಧಾರ ಇವಕ್ಕೆಲ್ಲ ಅಂತ ಕೇಳಿದರೆ, ಅಶೇಷ ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಅಶೇಷ ಆಮ್ನಾಯ ಅಂದರೆ ವೇದ, ಸ್ಮೃತಿ ಅಂದರೆ ಪೌರುಷೇಯ, ಆಮ್ನಾಯ ಅಪೌರುಷೇಯ. ಎಲ್ಲ ಅಪೌರುಷೇಯ ಪೌರುಷೇಯ ಶಾಸ್ತ್ರಗಳಿಂದ ಪ್ರತಿಪಾದ್ಯತನಾದವನು ಅಂತ ಹೇಳಿದ್ರಿಂದ ಶಾಸ್ತ್ರಯೋನಿತ್ತು ಆ ಸೂತ್ರದ ಅರ್ಥ ಇದೆ. ಈ ಬ್ರಹ್ಮಶಬ್ದಕ್ಕರ್ಥ ನಿತ್ಯಾಗಣಿತ ಗುಣಮಾಣಿಕ್ಯ, ಜಗಜ್ಜ ಜನ್ಮಾದ್ಯಶ್ಚೇತಕ್ಕರ್ಥ ಜಗಜ್ಜನ್ಮಸ್ತೇವ ಅದಕ್ಕರ್ಥ. ಆಮೇಲೆ ಶಾಸ್ತ್ರಯೋನಿತ್ವ ಸೂತ್ರಕ್ಕರ್ಥ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೆಯ. ಜೊತೆಗೆ ಹೃದಯ ಅಂತ ಹೇಳಿದರೆ ತತ್ವ ಸಮನ್ವಯ ಆ ಅರ್ಥನೂ ಬಂದೋಯ್ತು. ಬರೀ ಎಲ್ಲ ವೇದಗಳನ್ನು ತಿಳಿಯಲ್ಪಡ್ತಾನೆ, ಎಲ್ಲ ಮಹಾಭಾರತಾದಿಗಳು ತಿಳಿಯಲ್ಪಡ್ತಾನೆ ಅಂತ ಹೇಳಿದರು. ಮೇಲೋಟ ಕಾಣೋದಿಲ್ಲ ಅಂತ ಕೇಳಿದರೆ ಹೃದಯ ಒಳಗೆ ಸ್ವಲ್ಪ ಒಳಗೆ ಹೋದ್ರೆ ಗೊತ್ತಾಗುತ್ತೆ, ಒಳಗೆ ಹೋದ್ರೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಹೃದಯ ದೀಪ್ತಾಯ ಹರಾಯಿ. ಅಲ್ರಿ ಭಾರತ ಕಡೆದ್ರೆ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾರೆ. ಕರೆದ್ರಿ ಒಳಗೆ ಬರಬಾರ್ದು ಅಂತ ಇರೋದು, ನೀವಿದ್ದಿರಲ್ಲ ಜೊತೆಗೆ ಅದಕ್ಕೆ ಕರೆದ್ರೆ ಅಷ್ಟೇ. ಹೃದಯ ಇಲ್ಲ ಅವರಿಗೆ, ಅದು ಮನಸ್ಸಿಲ್ಲ. ದೇವ್ರ ಮನಸ್ಸೇನಿದೆ ಎಲ್ಲ ಎಲ್ಲ ವೇದಶಾಸ್ತ್ರಗಳಲ್ಲಿ ಯಾರ ಕಡೆ ಮನಸ್ಸಿದೆ? ದೇವ್ರ ಕಡೆಗೆ ಇದೆ. ಅದಕ್ಕಾಗಿ ಅಶೇಷಾಮನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಈಗ ಮೊದಲೇ ಶ್ಲೋಕದೊಳಗೆ ಹರಿಗೆ ನಮಸ್ಕಾರವನ್ನು ಮಾಡಿ. ಶ್ರೀ ಹರಿ, ಹರಿ ಎಂಬ ಪದ ಉಪಯೋಗಕ್ಕೆ ಇನ್ನೊಂದು ಕಾರಣ ಏನು ಅಂತ ಕೇಳಿದರೆ, ಬಿಂಬರೂಪಿ ಪರಮಾತ್ಮ ಹೇಗೆ ಕಾಬರ್ನೇ ಬಂದೆ ಅಂತ ಕರೀತಾರೆ ಹರಿ, ಅದಕ್ಕೆ ಹರಿಕಥಾಮೃತ ಸಾರ ಅಂತ ಹೆಸರಿಡಬೇಕಾದ್ರೂ ಕೂಡ ಬೇರೆ ಯಾವುದು ಕೃಷ್ಣ ಕಥಾಮೃತ ಇಡ್ಬೋದಾಗಿತ್ತು, ರಾಮಕಥಾಮೃತ ಇಡ್ಬೋದಾಗಿತ್ತು. ಯಾತಕ್ಕೆ ಅದನ್ನಿಟ್ರು ಅಂದರೆ, ಜನರಲ್ ಬಿಂಬರೂಪ ಗೊತ್ತಾಗುವವರೆಗೂ ಹರಿ ಅಂತ ಕರಿಬೇಕು. ಶ್ರೀ ಗುರುಭ್ಯೋ ನಮಃ, ಹರಿ ಹಿ ಓಂ ಹೇಳಬೇಕಾದ್ರೂ ಹರಿ ಹಿ ಓಂ ಅಂತಲೇ ಹೇಳ್ಬೇಕು. ನಾರಾಯಣ ಓಂ ಅನ್ಬೋದಲ್ಲ, ರಾಮ ಓಂ ಅನ್ಬೋದಲ್ಲ, ಇಲ್ಲ ಹರಿ ಹಿ ಓಂ ಅಂತಲೇ ಹೇಳ್ಬೇಕು. ಬಿಂಬರೂಪಿ ಪರಮಾತ್ಮ ನಮಸ್ಕಾರ ಅಂತಲೇ ಅರ್ಥ. ಅದಕ್ಕಾಗಿ ಹರಯೇ ನಮಃ ಅಂತ ಹೇಳಿದರು. ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಪ್ರಭಾ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ವಶೇ ಶಾಮನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಆಚಾರ್ಯ ಯುಕ್ತಿ ಕೊಟ್ಟಿದ್ದನ್ನೇ ರಾಯರು ಉಲ್ಲೇಖ ಮಾಡ್ತಾರೆ. ಅಚ್ಯುತೋ ಯೋಗುಣೈ ನಿತ್ಯಮೇ ವಾಖಿಲೈ ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ. ಅದು ಇಂಪಾರ್ಟೆಂಟ್. ಪರಮಾತ್ಮ ಅನಂತಾನಂತ ಗುಣಪೂರ್ಣ, ಆದ್ದರಿಂದನೇ ಸಕಲ ದೋಷ ದೂರ. ಯಾತಕ್ಕೆ ಗುಣಪೂರ್ಣ ಅಂದಮೇಲೆ ಜಾಗನೇ ಇಲ್ಲ ದೋಷಕ್ಕೆ. ಸ್ವಲ್ಪ ಗುಣವೇ ಅಂದರೆ ಸ್ವಲ್ಪ ಜಾಗ ಬರ್ಬೋದು. ಪೂರ್ತಿ ಗುಣ ಇದ್ದಾಗ ಏನಾಗಬೇಕಲ್ಲಿ? ದೋಷಕ್ಕೆ ಹೆಸರೇ ಇಲ್ಲ. ಅದಕ್ಕೆ ಗುಣಪೂರ್ಣತ್ವ ಇಂಪಾರ್ಟೆಂಟ್. ನಾರೇ ನಾರ ಗುಣಸ್ತರವೇ ರುದಿರ್ಣಂ. ಎಲ್ಲ ಗುಣಗಳನ್ನು ತುಂಬಿದ ಮೇಲೆ ಒಂದು ದೋಷ ಇರೋ ಚಾನ್ಸ್ ಇಲ್ಲ. ಅದನ್ನು ಹೇಳೋದಕ್ಕೋಸ್ಕರ ಪಚ್ಯುತೋ ಶೇಷ ದೋಷ ಸದಾಪೂರ್ತಿ ಇತ್ಯುಕ್ತೇ ಸರ್ವ ಸ್ವಾತಂತ್ರ್ಯ ಸರ್ವಜ್ಞಾನ ಸರ್ವಶಕ್ತಿ ಸರ್ವೈಶ್ವರ್ಯಾದಿ ಗುಣಸತ್ವೇ ಪಾರತಂತ್ರ್ಯಾದಿ ದೋಷಾಣ ಅಯೋಗ. ಇಷ್ಟೆಲ್ಲ ಸೇರಿದಾಗ ಪಾರತಂತ್ರ್ಯಾದಿ ದೋಷಗಳು ದೇವರಲ್ಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟು ಮಾತು ಹೇಳಿದರು. ಅದು ಮೊದಲೇ ಶ್ಲೋಕದ ಸವಾದ್ಯವಾದ ಅರ್ಥ. ಯಕ್ಷಿ ಇನ್ನೂ ತಗೊಂಡ್ರೆ, ಶ್ರೀಯಪ್ಪತ್ತೆ ನಿತ್ಯಾಗಣಿತ ಗುಣವಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾ ಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಎಲ್ಲ ಅಧ್ಯಾಯದ ಸಾರಾಂಶನೂ ಬರಬೇಕು. ಗುಣಪೂರ್ಣತ್ವ ಹೇಳಿದ್ದೆ ಸಮನ್ವಯ ಅಧ್ಯಾಯ, ದೋಷ ದೂರತ್ವ ಹೇಳಿದ್ದಕ್ಕೆ ವಿರೋಧಾಧ್ಯಾಯ, ಆಮೇಲೆ ರಚನಾಶೀಲ ಉಪುಷೆ ತಕ್ಕೊಂಡು ಮೋಕ್ಷನ ಕೊಡ್ತಾನೆ ಫಲಾಧ್ಯಾಯ, ಅಶೇಷಾಮ್ನಾಯ ಸ್ಮೃತಿ ದೀಪ್ತಾಯ ಸಾಧನಾಧ್ಯಾಯ, ನಾಲ್ಕು ಅಧ್ಯಾಯ ಸಾರಾಂಶರು ಬಂದಾಗಾಯಿತು. ಇದು ನಮ್ಮ ವೈಷ್ಣವರ ಯಾವುದೇ ಒಂದು ಮಂಗಳಾಚರಣೆ ಮಾಡಿದರೂ ಕೂಡ ಹೇಗಿರ್ತದೆ, ಅದು ಗ್ರಂಥದ ಸಾರಾಂಶ ಟೈಪ್ ಇರುತ್ತೆ. ಬೇರೆಯವ್ರು ಮಾಡಿ ಅದಕ್ಕೆ ಅದಕ್ಕೆ ಅರ್ಥಾತ್ ಸಂಬಂಧ ಇರೋದಿಲ್ಲ. ಆ ಮಂಗಳಾಚರಣೆ ಈ ಶುರು ಮಾಡ್ತೀವಿ ಇಷ್ಟೊತ್ತು ಏನೋ ಮಾಡಿದ್ವಿ ಅಂತ ಆಗಿಬಿಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ಶುರುವಿನಿಂದಲೇ ಏನು ಮಾಡಿಬಿಡ್ತಾರೆ ಆಚಾರ್ಯ, ಯಾವುದೇ ಗ್ರಂಥವನ್ನು ಯಾರೇ ನಮ್ಮಲ್ಲಿ ಬರೆದಿದ್ರು ಕೂಡ ಅದು ಯಾವ ರೀತಿ ಬರೆದಿರ್ತಾರೆ ಅಂದರೆ, ತಾ ಏನು ವಿಷಯ ಹೇಳಿದುಕೊಟ್ಟಿರ್ತಾರೋ ಅಲ್ಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಹಾಗೆ. ಅದು ಇಂಟ್ರೆಸ್ಟಿಂಗ್, ಅದನ್ನೆಲ್ಲ ರಾಯರು ಬಹಳ ಡೇಟ್ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ ಹೇಗೆ ಅಂತ. ಎಷ್ಟಾಗ್ತದೆ ಗೊತ್ತಾ? ಇದೇ ನಿಮಗೆ 80 ವರ್ಷ ಬೇಕು, ಬರೀ ಸುಧಾರೇ 80 ವರ್ಷ ಬೇಕು. ಅದಕ್ಕೆ ಎಷ್ಟು ಯಶಸ್ವಿ ಅಲ್ಲೇನಿಲ್ಲ, ಅದು ಅರ್ಥ ಆಗದೆ ಅದು ಮುಂದೆ ಹೋದಾಗ ಗೊತ್ತಾಗ್ತದೆ, ಅರ್ಥ ಆಗದೆ ಹೋಗ್ಬಿಡ್ತದೆ. ಅದು ಭಾಗತ್ವ ಇದ್ರ ಜೊತೆ ಏನಾಗ್ತದೆ ಅಂದರೆ, ಶ್ಲೋಕಕ್ಕೆ ಕಷ್ಟ ಇರ್ತದೆ, ಇವ್ರು ವಾಕ್ಯಾರ್ಥ ಮಾಡ್ತಾರೆ, ಅಲ್ಲಿ ವಾಕ್ಯಾರ್ಥ ಬರೋದಿಲ್ಲ. ಇಲ್ಲಿ ಬಂದಿಲ್ಲ ಕಷ್ಟ, ಇನ್ನೂ ಬಂದಿಲ್ಲ, ಆದ್ದರಿಂದ ಬಂದಾಗ ಮಾಡೋಣ. ಗೊತ್ತಾಗೋ ವಿಷಯ ಬರ್ತದಲ್ಲ ಅವ ಮಾಡ. ರಾಯರ್ ಹೇಳಿ ಅಲ್ಲಲ್ಲೇ ಕೆಲವು ಅಂಡರ್ಲೈನ್ ಮಾಡಿರ್ತೀನಿ, ಅದನ್ನು ಹೇಳ್ತೇನೆ. ಭಾಳ ದೊಡ್ಡದಾಗ್ತದೆ, ಆದ್ದರಿಂದ ಅಷ್ಟು ಬೇಡ. ಅಲ್ಲಲ್ಲಿ ಎಕ್ಸ್ಟ್ರಾಕ್ಸ್ ಪಾತ್ರ ಓದೋಣ ಯಾವಾಗಲಾರೊಂದು. ಹಾಂ, ಎಲ್ಲ ಮಾಡಲ್ಲ, ಯಾಕೆ ಮುಂದೆ ಬರುತ್ತೀರಿ, ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲೆಲ್ಲಿ ಅಲ್ಲಲ್ಲಿ ಗುರುತು ಮಾಡಿ ಹೇಳ್ತೀರಂತೆ, ಎಲ್ಲ ಹೇಳಿದರೆ ಮುಗಿಯೋದಿಲ್ಲ. ಬೇಕಾ ಅಷ್ಟೆಲ್ಲ ಹೇಳ್ತೀರಿ, ಒಂದು ಮಂಗಳಾಚರಣೆ ಶ್ಲೋಕ ಒಂದು ಓದ್ತೀನಿ ಬೇಕಾದ್ರೆ. ರಾಯರ ಮಂಗಳಾಚರಣೆ ಶ್ಲೋಕಗಳು ಮಾತ್ರ. ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯಕೀರ್ತಯೇ ನಮ ಶ್ರೀಪತಯೇ ಭಕ್ತದತ್ತ ಸ್ವಾನಂದ ಮೂರ್ತಯೇ. ರಾಯರ ಮೇನ್ ಕಾನ್ಸೆಪ್ಟ್ ಏನು ಗೊತ್ತಾ? ರಾಯರಿಗೂ ಸಾಮಾನ್ಯ ಬೇರೆ ಟಿಪ್ಪಣಿಕಾರರಿಗೆ ಸಾಮಾನ್ಯ ವ್ಯತ್ಯಾಸ ಏನಂತ ಕೇಳಿದರೆ, ಅದು ಸುಲಭ ಮಾಡೋದು ಅವ್ರ ಉದ್ದೇಶ, ಡಿಫಿಕಲ್ಟ್ ಮಾಡೋ ಉದ್ದೇಶ ಅವರಿಗಿಲ್ಲ. ಅದು ಶ್ಲೋಕಗಳು ಕೂಡ ಹೇಗೆ ಬರೀತಾರೆ ಅವರು? ಭಾಳ ಸರಳವಾದ ಶ್ಲೋಕ ಬರೀತಾರೆ ಅವರೇ. ತಮ್ಮ ಹುಲ್ಲದೆಲ್ಲ ಬರೆದು ಬಿಟ್ಟಿದ್ರೆ ಯಾವ ಅರ್ಥನೇ ಆಗದಂದು ಬರೀತಿದ್ರು. ಬೇಕಾದ್ರೆ ಎಷ್ಟು ಸರಳ ಇದೆ ನೋಡಿ. ಪೂರ್ಣ ಅಗಣ್ಯ ಗುಣ ಉದಾರ ಮೂರ್ತಯೇ ಪುಣ್ಯಕೀರ್ತಯೇ ನಮಃ ಶ್ರೀಪತಯೇ ಭಕ್ತದತ್ತ ಸ್ವಾನಂದ ಮೂರ್ತಯೇ. ಭಕ್ತದತ್ತ ಸ್ವಾನಂದ ಮೂರ್ತಯೇ, ಭಕ್ತರಿಗೆ ಸ್ವಾನಂದ ಮೂರ್ತಿಯನ್ನು ಕರುಣಿಸಿರತಕ್ಕಂತಹ ಪೂರ್ಣವಾದ ಅಗಣ್ಯವಾದ ಗುಣಗಳ ಉದಾರವಾದ ಶ್ರೇಷ್ಠವಾದ ರೂಪ ಹೊಂದಿರತಕ್ಕಂತಹ ಪುಣ್ಯಕೀರ್ತಯೇ. ಯಾರ ಹೆಸರು ಹೇಳಿದ್ರೆ ನಮಗೆ ಪುಣ್ಯ ಬರುತ್ತೋ ಆತನನ್ನು ಪುಣ್ಯಕೀರ್ತಿ ಅಂತಾರೆ. ಹೆಸರು ಹೇಳಿದ ತಕ್ಷಣ ನಮಗೆ ಪುಣ್ಯ ಬರಬೇಕು. ಪುಣ್ಯಕೀರ್ತಿಯಾದ ಶ್ರೀಹರಿಗೆ ನಮಸ್ಕಾರವು. ಪೂರ್ಣ ಅಗಣ್ಯ ಗುಣೋದಾರ ನಿತ್ಯ ಸುಂದರ ಮೂರ್ತಿನೇ ಶ್ರೀ ಬ್ರಹ್ಮವೀಂದ್ರ ಪೂರ್ವೇಡ್ಯ ಕೀರ್ತಿನೇ ಬ್ರಹ್ಮಣೇ ನಮಃ. ಇದು ಬ್ರಹ್ಮದೇವರ ಸ್ತೋತ್ರ ಅಲ್ಲ, ಮತ್ತೆ ಇದು ನಾರಾಯಣ ಮತ್ತೊಂದು ಸ್ತೋತ್ರ. ಪೂರ್ಣ ಅಗಣ್ಯ ಗುಣೋದಾರ ನಿತ್ಯ ಸುಂದರ ಮೂರ್ತಯ್ ಪೂರ್ಣವಾದ ಅಗಣ್ಯವಾದ ಗುಣಗಳಿಂದ ಕೂಡಿದ ಶ್ರೇಷ್ಠವಾದ ನಿತ್ಯವಾದ ಸುಂದರವಾದ ರೂಪ ಹೊಂದಿರತಕ್ಕಂತಹ ಶ್ರೀ ಬ್ರಹ್ಮ ವೀಂದ್ರ ಪೂರ್ವ ಈಟ್ಯ ಕೀರ್ತಿನೇ ಶ್ರೀ ಮಹಾಲಕ್ಷ್ಮಿ ಬ್ರಹ್ಮ ಬ್ರಹ್ಮದೇವರು ವೀಂದ್ರ ಗರುಡದೇವರು ಪೂರ್ವ ಮೊದಲಾದವರಿಂದ ಈಡ್ಯ ಕೀರ್ತಿನೇ ಸ್ತುತ್ಯವಾದ ಕೀರ್ತಿ ಹೊಂದಿರತಕ್ಕಂತಹ ಬ್ರಹ್ಮಣೇ ನಮಃ ಬ್ರಹ್ಮಶಬ್ದವಾಚ್ಯನಾದ ಶ್ರೀಹರಿಗೆ ನಮಸ್ಕಾರ ವಿಶ್ವಂ ಯಸ್ಯ ವಶೇ ನಿತ್ಯಂ ಸರ್ವಂ ಅನಿಶಂ ಶಂಕರಾಧಿಕಂ ತಸ್ಯ ವಾಯೋಸ್ತೃತೀಯಾಂಶಂ ಆಶ್ರಯೇ ಶಮವಾಪ್ತಯೇ ವಿಶ್ವಂ ಯಸ್ಯ ವಶೇ ಸರ್ವಂ ಅನಿಶಂ ಶಂಕರಾಧಿಕಂ ತಸ್ಯ ವಾಯೋಃ ತೃತೀಯಾಂಶಂ ಆಶ್ರಯೇ ಶಂ ಅವಾಪ್ತಯೇ ಯಸ್ಯ ಯಾರ ವಶೇ ಅಧೀನದಲ್ಲಿ ವಿಶ್ವಂ ಇಡೀ ವಿಶ್ವ ಎಂಥ ವಿಶ್ವ ಶಂಕರಾಧಿಕಂ ವಿಶ್ವಂ ಶಂಕರ ಬದಲಾದ ಸಮಸ್ತ ದೇವತೆಗಳಿಂದ ಕೂಡಿದ ವಿಶ್ವ ಅನಿಶಂ ಸರ್ವಂ ವಿಶ್ವಂ ಅನಿಶಂ ವರ್ತತೆ ವಶೇ ಯಾರ ಅಧೀನದೊಳಗೆ ಶಂಕರ ಮೊದಲಾದವರಿಂದ ಕೂಡಿದ ವಿಶ್ವ ಸರ್ವಂ ವಿಶ್ವಂ ಇಡೀ ಜಗತ್ತು ಅನಿಶಂ ಸದಾಕಾಲವೂ ಇದೆಯೋ ಯಾವಾಗಲೂ ಒಮ್ಮೆ ವಶ ಆಮೇಲೆ ವಶ ಅಲ್ಲ ಅಲ್ಲ ಯಾವ ಕಾಲಕ್ಕೂ ದೇವರ ದಿನ ವಶೇ ವಶೇ ನಕಶ್ಯಾಪಿ ಯೋಜಿತೋ ವಿಜಿತ ಅಖಿಲ ಸರ್ವಕರ್ತಾನ ಕ್ರಿಯತೆ ತನ್ನ ಮಾವಿ ರಮಾಪತಿ ಒಂದು ಕಾಲಕ್ಕೆ ವಶವಾಗಿದ್ದರೆ ನಿತ್ಯತ್ವ ಬರೋದಿಲ್ಲ ನಿತ್ಯತ್ವ ಇದ್ದಾಗ ಸದಾಕಾಲ ವಶಿಯಾಗಿರೋದು ದೇವರು ಸರ್ವತಂತ್ರ ಸ್ವತಂತ್ರ ತಸ್ಯ ವಾಯೋಸ್ತೃತೀಯಾಂಶ ಆಶ್ರಯ ಶಮವಾಪ್ತೆ ಇದು ಇನ್ನೊಂದು ರೀತಿಯ ಅರ್ಥ ಇದು ರುದ್ರ ಶಂಕರಾಧಿಕಮ ಅಂತ ಅಂತ ಕೇಳಿದ್ರೆ ವಾಯುದೇವರ ಸ್ತೋತ್ರ ಇದು ಶಂಕರ ಶಂಕರ ಶಂಕರಾಧ್ಯ ಶಂಕರಾದಿ ದೇವತೆಗಳಿಂದ ಕೂಡಿದ ಇಡೀ ಜಗತ್ತು ಸದಾಕಾಲ ಯಾವ ಪ್ರಾಣದೇವರ ಅಧೀನದಲ್ಲಿದೆಯಲ್ಲ ತಸ್ಯ ವಾಯೋಹು ಅಂತ ವಾಯುದೇವರ ತೃತೀಯಾಂಶಂ ಮೂರನೆಯ ರೂಪ ಆದ ಮಧ್ವರೂಪವನ್ನು ಆಶ್ರಯೇ ಆಶ್ರಯಿಸ್ತೇನೆ ಮಧ್ವಾಚಾರ್ಯ ಸ್ತೋತ್ರ ರಾಯರೇ ಬರದ ವಾಯುಸ್ತುತಿ ಯಾತಕ್ಕೆ ಶಂ ಅವಾಪ್ತೆ ಉದ್ದೇಶ ಏನು ಶಂ ಅಂದರೆ ಸುಖವನ್ನು ಅವಾಪ್ತಯ ಹೊಂದುವುದಕ್ಕೋಸ್ಕರ ಆನಂದ ತೀರ್ಥರು ಆನಂದವನ್ನು ಪಡೆಯುವುದಕ್ಕೋಸ್ಕರವಾಗಿ ವಾಯುದೇವರ ಮೂರನೇ ಅವತಾರರಾದ ಆನಂದ ತೀರ್ಥರನ್ನು ನಮಸ್ಕರಿಸ್ತೇನೆ ಅವರೇನು ಭಯ ಅವರ ವೈಶಿಷ್ಟ್ಯ ಅಂದರೆ ಇಡೀ ವಿಶ್ವ ರುದ್ರಾದಿಗಳಿಂದ ಕೂಡಿದ ಇಡೀ ವಿಶ್ವ ಸರ್ವ ವಿಶ್ವ ಸದಾಕಾಲ ಅಧೀನದಲ್ಲಿದೆ ಪ್ರಾಣಸ್ಯ ವಶೇ ಸರ್ವಂ ಅಂತ ಹೇಳ್ತಾರೆ ಮುಖ್ಯಪ್ರಾಣ ವಶೇ ಸರ್ವಂ ಸ ವಿಷ್ಣೋರ್ ವಶಗ ಸದಾ ಆ ಮಾತಿನ ಅರ್ಥಕ್ಕೂ ಮುಖ್ಯಪ್ರಾಣ ವಶೇ ಸರ್ವಂ ಆ ಮಾತಿಟ್ಕೊಂಡೇ ಬರೀತಾರೆ ವಿಶ್ವಂ ಯಶ್ಯ ವಶೇ ಸರ್ವಂ ಅನಿಶಂ ಶಂಕರಾಧಿಕಂ ಸರ್ವಂ ಶಬ್ದಕ್ಕೆ ಸಂಕೋಚ ಮಾಡಬೇಕಿಲ್ಲಿ ದೇವರಿ ಸರ್ವಂ ಅಂದರೆ ಏನು ಮಾಡಿಬಿಡ್ಬೇಕಾಗ ರಮಾಬ್ರಹ್ಮಾಧಿಕಂ ಮಾಡಿಬಿಡ್ಬೇಕು ವಾಯುದೇವರು ಸರ್ವ ಅಂದರೆ ರಮಾಬ್ರಹ್ಮಾದಿ ಮಾಡಬಾರ್ದು ಯಾರನ್ನು ತಗೋಬೇಕಾಗ ಶಂಕರಾಧಿಕಂ ತಗೋಬೇಕು ಅದಕ್ಕಾಗಿ ಶಂಕರಾಧಿಕಂ ತಸ್ಯ ವಾಯೋ ತೃತೀಯಾಂಶಂ ಆಶ್ರಯೇ ಶಮವಾಪ್ತಯೇ ಸತ್ವದ್ವಂಧವೋ ಯಸ್ಯ ಕಾವೋ ವಿಶ್ವತಮೋನುದಃ ಸಸ್ಯಾತ್ತತ್ವ ಪ್ರಕಾಶಾಯ ಜಯತೀರ್ಥರವಿರ್ಮಮ ಸತ್ವದ್ವಂಧವ ಯಸ್ಯ ಗಾವಃ ವಿಶ್ವತಮೋನುದಃ ಸಹ ಸ್ಯಾತ್ತತ್ವ ಪ್ರಕಾಶಾಯ ಜಯತೀರ್ಥರವಿ ಮಮ ಈಗ ಜಯತೀರ್ಥರ ಸುಧಾ ವ್ಯಾಖ್ಯಾನ ಬರೀತಿರೋದ್ರಿಂದ ಜಯತೀರ್ಥನ ಸ್ತೋತ್ರ ಮಾಡ್ತಾರೆ ಜಯತೀರ್ಥನ ಸ್ತೋತ್ರ ಮಾಡಬೇಕಾದ್ರೆ ಏನಂತ ಕರೀತಾರೆ ಜಯತೀರ್ಥ ರವಿಹಿ ಅಂತ ಕರೀತಾರೆ ಜಯತೀರ್ಥ ಸೂರ್ಯ ಜಯತೀರ್ಥರು ಅಂತಕ್ಕಂಥ ಸೂರ್ಯ ಮಮ ನನಗೆ ತತ್ವಪ್ರಕಾಶಾಯ ಸ್ಯಾತ್ ತತ್ವಪ್ರಕಾಶವನ್ನು ಮಾಡೋದಕ್ಕೆ ಅನುಗ್ರಹ ಮಾಡಿ ಸೂರ್ಯನಿಂದ ಬೆಳಕು ಬರ್ತದೆ ಜಯತೀರ್ಥ ಸೂರ್ಯರಿಂದ ತತ್ವದ ಬೆಳಕು ಬರ್ತದೆ ತತ್ವದ ಬೆಳಕನ್ನು ಕೊಡಲಿಕ್ಕೆ ಜಯತೀರ್ಥ ಸೂರ್ಯ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಎಂಥದ್ದು ಸತ್ವದ್ವ ಬಂಧವೋ ಯಶ್ಯ ಗಾವೋ ವಿಶ್ವತಮೋನುದಃ ಮತ್ತೆ ಗಾವಃ ವಿಶ್ವತಮೋರುದಃ ಸತ್ವದ್ವ ಬಂಧವಃ ಯಶ್ಯ ಯಶ್ಯ ಗಾವಃ ಯಾರ ಗಾವ ಗೋವುಗಳು ಯಾರ ಗೋವುಗಳು ಅಂದ್ರೇನು ಮಾತುಗಳು ಅಂತ ಯಾರ ಕಿರಣಗಳು ಸೂರ್ಯನಿಗೆ ಹೇಳಬೇಕಾದ್ರೆ ಕಿರಣಗಳು ಜಯತೀರ್ಥರಿಗೆ ಹೇಳಬೇಕಾದ್ರೆ ಮಾತುಗಳು ಯಾರ ಮಾತುಗಳು ಯಾವುದು ವಿಶ್ವತಮೋನುದಃ ಸತ್ವದ್ವ ಬಂಧವ ಮತ್ತು ವಿಶೇಷ ಯಾರು ವಿಶ್ವತಮೋನುದಃ ಯಶ್ಯ ಜಗತ್ತಿನ ಕತ್ತಲೆಯನ್ನೇ ಕಡಿತಕ್ಕಂಥ ಯಾರ ಮಾತುಗಳು ಸೂರ್ಯ ಏನು ಮಾಡ್ತಾನೆ ಜಗತ್ತಿನ ಕತ್ತಲೆ ಕಳೆದು ಹಾಕಿಬಿಡ್ತಾನೆ ಆತನ ಕಿರಣಗಳು ನಮಗೆ ದಾರಿ ತೋರಿಸುತ್ತೆ ಜಯತೀರ್ಥರ ವಾಕ್ಯಗಳೇನು ಮಾಡುತ್ತೆ ವಿಶ್ವದ ಎಲ್ಲ ರೀತಿಯಾದ ಕತ್ತಲೆ ತೆಗೆದಾಕಿಬಿಡುತ್ತೆ ಅಂಥ ಜಯತೀರ್ಥರ ಟೀಕಾ ಯಾರ ಮಾತುಗಳು ಜಗತ್ತಿನ ಎಲ್ಲ ಕತ್ತಲೆಯನ್ನು ಪರಿಹಾರ ಮಾಡುತ್ತದೆಯೋ ಅಂಥ ಜಯತೀರ್ಥ ಸೂರ್ಯರು ನನಗೆ ತತ್ವಪ್ರಕಾಶಕ್ಕೆ ಕಾರಣವಾಗಲಿ ಅಂತ ಇನ್ನೊಂದು ಸತ್ವದ್ವ ಬಂಧವೋ ಯಶ್ಯ ಸತ್ವದ್ವ ಬಂಧವ ಈ ಗೋವುಗಳ ಇನ್ನೊಂದು ವಿಶೇಷ ಎಂದರು ಸಜ್ಜದ ಸೂರ್ಯನ ಕಿರಣಗಳೆಲ್ಲ ಸತ್ ಉತ್ತಮವಾಗಿರ್ತಕ್ಕಂಥ ಕಮಲಗಳಿಗೆ ಬಂಧುಗಳು ಅರಳಿಸಿಬಿಡು ಸೂರ್ಯೋದಯವಾಗ್ತಿರ್ಲಿಕ್ಕೆ ಸೂರ್ಯನಿಗೆ ಅದಕ್ಕೆ ಕುಮದ ಕಮಲ ಬಾಂಧವ ಅಂತ ಕರೀತಾರೆ ಸೂರ್ಯನಿಗೆ ಕಮಲ ಬಾಂಧ, ಚಂದ್ರನಿಗೆ ಕುಮುದ ಬಾಂಧವ ಅಂತ ಕರೀತಾರೆ. ಕುಮುದ ಬಾಂಧವ ಅಂದರೆ ಕಪ್ಪು ಕಮಲದ ಸ್ನೇಹಿತ ಚಂದ್ರ. ಬರೀ ಕಮಲಾಪ್ತ ಅಂತ ಕರೆದ್ರೆ ಕಮಲ ಬಂಧು ಅಂದರೆ ಈತ. ಅದು ಇವರೆಂಥವರು ಸತ್ಪದ್ಮ ಬಂಧವ, ಸಜ್ಜದರು ಅಂತಕ್ಕಂಥವರೇ ಕಮಲ, ಅವರಿಗೆ ಬಂಧುಗಳು. ಅಂದರೆ ಕಮಲ ಮಾತ್ರ ಅಳತ್ತು, ಸೂರ್ಯನ ಬೇರೆ ಎಲ್ಲ ಅಳೋದಿಲ್ಲ. ಅದು ಸಜ್ಜಂದ್ರೆ ಖುಷಿಯಾಗುತ್ತೆ ಅಂತ. ಹೇಗಿರ್ತಾರ ಮಾತುಗಳಿಂದ ಎಲ್ಲರಿಗೂ ಆನಂದ ಆಗೋದಿಲ್ಲ. ಯಾರಿಗೆ ಆನಂದ ಆಗುತ್ತೆ? ಸಜ್ಜನರಿಗೆ. ಸತ್ಪದ್ಮ ಬಂಧವ ಎಷ್ಟು ಬೆಳಕಿದ್ರು ಕೂಡ ಉಪಯೋಗ ಆಗೋದು ಕಣ್ಣಿದ್ದವನಿಗೆ. ಕುರುಡನಿಗೆ ಏನಿಲ್ಲ, ಏನು ಪ್ರಯೋಜನ ಇಲ್ಲ. ಹಗಲೇನು ರಾತ್ರಿಯನ್ನು ಕುರುಡನಿಗೆ ಏನು ಉಪಯೋಗ ಇಲ್ಲ. ಅದಕ್ಕೆ ಸತ್ಪದ್ಮ ಬಂಧವ ಯಶ್ಯ ಗಾವ ವಿಶ್ವತಮೋನುತಃ, ಎರಡು ಭಾಗ. ಯಶ್ಯ ಗಾವ ವಿಶ್ವತಮೋನುತಃ ಯಶ್ಯ ಗಾವ ಸತ್ಪದ್ಮ ಬಂಧವ ಸಹ ಜೈತೀರ್ಥರವಿ ಮಮ ತತ್ವಪ್ರಕಾಶಾಯ ಸ್ಯಾತ್ ಅಂತ. ಜೈತೀರ್ಥ ಅನ್ನೋ ಸೂರ್ಯ ನನ್ನ ತತ್ವಪ್ರಕಾಶಕ್ಕೆ ಕಾರಣವಾಗಲಿ ಅಂತ ಹೇಳಿ ಅವರು ವ್ಯಾಸರಾಜರ ಸ್ತೋತ್ರ ಮಾಡ್ತಾರೆ. ಪದವಾಕ್ಯ ಪ್ರಮಾಣಜ್ಞೋ ದುರ್ಮತಧ್ವಾಂತ ಭಾಸ್ಕರ ವ್ಯಾಸತೀರ್ಥ ಮುನೀಂದ್ರೋ ಮೇ ಭೂಯಾತ್ ಜ್ಞಾನ ಸಮೃದ್ಧಯೇ. ಪದವಾಕ್ಯ ಪ್ರಮಾಣಜ್ಞ ದುರ್ಮತಧ್ವಾಂತ ಭಾಸ್ಕರ ವ್ಯಾಸತೀರ್ಥ ಮುನೀಂದ್ರೋ ಮೇ ಭಗ ಭೂಯಾತ್ ಜ್ಞಾನ ಸಮೃದ್ಧಯೇ. ವ್ಯಾಸತೀರ್ಥ ಮುನೀಂದ್ರ, ವ್ಯಾಸ ಮುನೀಂದ್ರ ಅಂದರೆ ಮುನಿಶ್ರೇಷ್ಠರು ಅಂತ ಅರ್ಥ. ಸಾಮಾನ್ಯ ಓದ್ಕೊ ಏನು ಮಾಡಿಬಿಡ್ತಾರೆ, ಓ ವ್ಯಾಸರಾಜನ ಪರಿಮಳಾಚಾರ್ಯರು ಇಂದ್ರ ಅಂತ ಕರೆದು ಬಿಟ್ಟಿದ್ದಾರೆ. ಸೊ ಇಂದ್ರಾವತಾರರು ವ್ಯಾಸರಾಜರು, ಈ ರೀತಿ ಅಪಾರ್ಥ ಮಾಡೋಕ್ಕೂ ಬರ್ತದೆ. ಆದರೆ ವ್ಯಾಸತೀರ್ಥರು ಮುನಿಶ್ರೇಷ್ಠರು, ಮುನೀಂದ್ರರು. ಆನಂದ ತೀರ್ಥ ಮುನೀಂದ್ರ ಕೃತ ಅಂತ ಆಚಾರ್ಯ ಬರೀತಾರೆ. ಆಚಾರ್ಯ ತಮ್ಮ ಇಂದ್ರಾವತಾರ ಅಂತ ಹೇಳ್ಕೊಟ್ಟಿದ್ದಾರೆ. ಏನು ಮಾಡ್ಬೇಕು ಅದಕ್ಕೆ? ಆನಂದ ತೀರ್ಥ ಮುನೀಂದ್ರ ಕೃತ ಅನ್ನೋ ಮಾತಿಗೆ ಆಚಾರ್ಯ ವಾಯುದೇವರ ಅವತಾರ ಅಲ್ಲ, ಇಂದ್ರಾವತಾರ ಅಂತ ಕರ್ಕೊಂಡಿದ್ದಾರೆ ಅಂತ ಅರ್ಥ ಮಾಡಿದರೆ ಏನು ಮಾಡ್ಬೋದು? ಎಷ್ಟು ಆಭಾಸ ಆಗ್ತದೆ. ಇದು ಕೂಡ ಹಾಗೆಯೇ ವ್ಯಾಸ ಮುನಿಶ್ರೇಷ್ಠ. ಇಂದ್ರ, ಸಿಂಹ, ಶಾರ್ತೂಲ ಇತ್ಯಾದಿ ಪದಗಳೆಲ್ಲ ಸಮಾಸದಲ್ಲಿ ಕೊನೆಗೆ ಬಂದರೆ ಶ್ರೇಷ್ಠಾರ್ಥ ಗೋಚರಾಹ, ಶ್ರೇಷ್ಠ ಅಂತ ಅಷ್ಟೇ ಅರ್ಥ. ಮುನಿಶ್ರೇಷ್ಠ ಇವರು ಇದ್ರ ಅಂತ ಕರೆದ್ರು ಬದುಕು ಲಿಂಕ್ ಬೇರೆ ಕೊಟ್ಕೊಳ್ಳೋಕೆ ಬರ್ತದೆ. ತಪ್ಪು ಕೊಟ್ಟು ತಪ್ಪು ಲಿಂಗ್, ಅದು ಸರಿ ಲಿಂಕ್ ತಪ್ಪು ಲಿಂಗ್. ವ್ಯಾಸತೀರ್ಥ ಮುನೀಂದ್ರ ವ್ಯಾಸತೀರ್ಥರೆಂಬ ಮುನಿಶ್ರೇಷ್ಠರು ಮೇ ನನಗೆ ಜ್ಞಾನ ಸಮೃದ್ಧಯೇ ಭೂಯ, ಜ್ಞಾನ ಸಂಪತ್ತಿಗೆ ಕಾರಣರಾಗಲಿ. ಹೇಗಿದ್ದಾರವರು? ಪದವಾಕ್ಯ ಪ್ರಮಾಣಜ್ಞ ದುರ್ಮತಧ್ವಂತ ಭಾಸ್ಕರ. ಪದವಾಕ್ಯ ಪ್ರಮಾಣಜ್ಞ, ಪದಜ್ಞ, ವಾಕ್ಯಜ್ಞ, ಪ್ರಮಾಣಜ್ಞ, ಮೂರು ಪದ. ಪದಜ್ಞ, ವಾಕ್ಯಜ್ಞ, ಪ್ರಮಾಣಜ್ಞ. ಪದ ಅಂದರೆ ವ್ಯಾಕರಣ, ವಾಕ್ಯ ಅಂದರೆ ಮೀಮಾಂಸ, ಪ್ರಮಾಣ ಪ್ರಮಾಣಶಾಸ್ತ್ರ. ಮೂರನ್ನು ಬಲ್ಲವರು ಅಂತ ಅರ್ಥ. ಪದಶಾಸ್ತ್ರ ವ್ಯಾಕರಣಕ್ಕೆ ಪದಶಾಸ್ತ್ರ ಅಂತ ಕರೀತಾರೆ. ಪದದ ಸ್ವರೂಪ ಮಾತ್ರ ಹೇಳೋದ್ರಿಂದನೇ ಅದಕ್ಕೆ ವ್ಯಾಕರಣಕ್ಕೆ ಪದಶಾಸ್ತ್ರ. ವಾಕ್ಯ ಅರ್ಥ ಮಾಡೋ ಕ್ರಮ ಹೇಳೋದ್ರೆ ಮೀಮಾಂಸಕ್ಕೆ ವಾಕ್ಯಶಾಸ್ತ್ರ ಅಂತ ಕರೀತಾರೆ. ಇದು ಪ್ರಮಾಣಕ್ಕೆ ನ್ಯಾಯ, ಬ್ರಹ್ಮತರ್ಕ ಇತ್ಯಾದಿಗಳನ್ನು ಪ್ರಮಾಣಶಾಸ್ತ್ರ ಅಂತ ಕರೀತಾರೆ. ಅದು ಗುರುಗಳಾಗಲಿಕ್ಕೆ ಏನು ಗೊತ್ತಿರಬೇಕು? ಮೂರು ಗೊತ್ತಿರಬೇಕು ಅಂತ ಅರ್ಥ. ಮೂರು ಗೊತ್ತಿದ್ದರೆ ಗುರುತ್ವ ಬರೋದು, ಗುರುತ್ವ ಬರೋದಿಲ್ಲ. ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸಾ ಗುರು ಅಧಿಕಾರ ಬರಿಬೇಕಾದ್ರೆ ಇದೆಲ್ಲ ಅಧಿಕಾರ ಹಾಕಿಕೊಟ್ಟಿದ್ರೆ ಕಟ್ಟಿರು ಮಾತಾದರೂ ಕೂಡ ತಮ್ಮ ತತ್ವ ನಿರ್ಣಯದೊಳಗೆ ಮುಂದೆ ಅಧಿಕಾರ ಇರಬೇಕು ಹೇಳ್ತಾರೆ ಅಕ್ಷೋಭ ತೀರ್ಥರ ಬಗ್ಗೆ. ಪದವಾಕ್ಯ ಪ್ರಮಾಣಜ್ಞ ಅವರು ಮತ್ತೆ ಪ್ರತಿವಾದಿ ಮದಚ್ಚಿದ ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ಮಮ. ಪದಜ್ಞರು, ವಾಕ್ಯಜ್ಞರು, ಪ್ರಮಾಣಜ್ಞರು. ವ್ಯಾಕರಣ ಗೊತ್ತಿರಬೇಕು, ಮೀಮಾಂಸ ಗೊತ್ತಿರಬೇಕು, ಪ್ರಮಾಣಶಾಸ್ತ್ರ ಗೊತ್ತಿರಬೇಕು. ಅಂಥವರು ಗುರುಗಳು, ಅವರು ವ್ಯಾಸರಾಜರ ಅಂಥ ಜ್ಞಾನಿಗಳು, ಅವರು ನನಗೆ ಅನುಗ್ರಹ ಮಾಡಲಿ. ದುರ್ಮತಧ್ವಾಂತ ಭಾಸ್ಕರ, ಇನ್ನೊಂದು ಗುರುಗಳು ದೊಡ್ಡ ಕೆಲಸ ಏನು ಅಂದರೆ ದುರ್ಮತಧ್ವಾಂತ ಭಾಸ್ಕರ. ದುರ್ಮತಗಳು ಅನ್ನೋ ಧ್ವಾಂತ ಅಂದರೆ ಕತ್ತಲೆ, ಅದಕ್ಕೆ ಸೂರ್ಯ ಇದ್ದರೆ ಸೂರ್ಯೋದಯವಾದರೆ ಹೇಗೆ ಕತ್ತಲೆ ಹೋಗಬೇಕು, ದುರ್ಮತಗಳ ಪ್ರಭಾವ ಯಾವಾಗ ಹೋಗುತ್ತೆ? ಗುರುಗಳು ಉಪದೇಶ ಮಾಡಿ ವ್ಯಾಸರಾಜರ ಅಂಥ ಗುರುಗಳು ನ್ಯಾಯಾಮೃತಾದಿ ಗ್ರಂಥಗಳಿಂದ ದುರ್ಮತ ಖಂಡನೆ ಮಾಡಿದವರಾದ್ದರಿಂದ ದುರ್ಮತಧ್ವಾಂತ ಭಾಸ್ಕರ. ಒಟ್ಟರ್ಥ ಪದವಾಕ್ಯ ಪ್ರಮಾಣಜ್ಞ, ವ್ಯಾಕರಣ, ಮೀಮಾಂಸ, ಪ್ರಮಾಣಶಾಸ್ತ್ರಗಳನ್ನು ಬಲ್ಲಂತಹ ದುರ್ಮತಧ್ವಾಂತ ಭಾಸ್ಕರ. ದುರ್ಮತ ಎಂಬ ಕತ್ತಲಿಗೆ ಸೂರ್ಯರಾದಂತಹ ವ್ಯಾಸತೀರ್ಥ ಮುನೀಂದ್ರ, ವ್ಯಾಸತೀರ್ಥ ಎಂಬ ಮುನಿಶ್ರೇಷ್ಠರು ಮೇ ನನಗೆ ಜ್ಞಾನ ಸಮೃದ್ಧಯೇ ಭೂಯ, ಜ್ಞಾನ ಸಮೃದ್ಧಿಗೆ ಕಾರಣರಾಗಲಿ ಅಂತ ಹೇಳಿ ಮುಂದೇನು ಮಾಡ್ತೀವಿ ಅಂತ ಹೇಳ್ತಾರೆ. ಅಸ್ಮದ್ದೇಶಿಕ ಪಾದಾನಾಂ ಪ್ರಣಮ್ಯ ಚರಣಾಂ ಭುಜಂ ಶ್ರೀಮನ್ಯಾಯಸುಧಾ ವಾಕ್ಯ ವ್ಯಾಖ್ಯಾಂ ಕುರ್ಯಾಂ ಯಥಾಮತಿ. ಅಸ್ಮದ್ದೇಶಿಕ ಪಾದಾನಾಂ ಚರಣಾಂಬುಜಂ ಪ್ರಣಮ್ಯ ಶ್ರೀಮನ್ಯಾಯಸುಧಾ ವಾಕ್ಯ ವ್ಯಾಖ್ಯಾಂ ಕುರ್ಯಾಂ ಯಥಾಮತಿ. ಅಸೇ ಅಸ್ಮದ್ದೇಶಿಕ ಪಾದಾನಾಂ, ದೇಶಿಕ ಗುರುಗಳು, ನಮ್ಮ ದೇಶಿಕರು, ನಮ್ಮ ದೇಶಿಕ ಪಾದ, ನಮ್ಮ ಗುರುಪಾದರಾದ ಸುಧೀಂದ್ರ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ಅವರಿಗೆ ಅನ್ವಯ. ಅವರ ಚರಣಾಂಬುಜಂ ಪ್ರಣಮ್ಯ, ಚರಣಕಮಲವನ್ನು ನಮಸ್ಕರಿಸಿಬಿಟ್ಟು. ಶ್ರೀಮನ್ ನ್ಯಾಯಸುಧಾ ವಾಕ್ಯ ವ್ಯಾಖ್ಯಾಂ ಕುರಿಯಾಂ ಯಥಾಮತಿ, ಶ್ರೀಮನ್ ನ್ಯಾಯಸುಧಾ ಗ್ರಂಥದ ವಾಕ್ಯಗಳಿಗೆ ಯಥಾಮತಿ ವ್ಯಾಖ್ಯಾಂ ಕುರಿಯಾಂ, ಯಥಾವತಿ ವ್ಯಾಖ್ಯಾನವನ್ನು ಮಾಡ್ತೇನೆ. ಶ್ರೀಮನ್ ನ್ಯಾಯಸುದೆಯ ವಾಕ್ಯಗಳಿಗೆ ಯಥಾಶಕ್ತಿ ಯಥಾಮತಿ ವ್ಯಾಖ್ಯಾನವನ್ನು ಮಾಡ್ತೇನೆ ಅಂಥೇಳಿ ಯಥಾಮತಿ ಶಬ್ದ ಉಪಯೋಗಿಸಿದರು. ಅದಕ್ಕೆ ಯಥಾಮತಿ ಭಾರಿ ಸುತ ಭಾರಿ ದೊಡ್ಡ ಗ್ರಂಥ, ಎಲ್ಲದೂ ತಿಳಿಯೋಕೆ ಸಾಧ್ಯ ಇಲ್ಲ, ನಮಗೆ ಎಷ್ಟು ತಿಳಿಯುತ್ತೋ ಅಷ್ಟು ಹೇಳ್ತೇವೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ನಿಮಗೆ ಎಷ್ಟು ತಿಳಿಯುತ್ತೋ ಅಷ್ಟು ಹೇಳ್ತೇವೆ ಅಂತ ಇನ್ನೊಂದು ಅರ್ಥ. ಅವರೇ ಬರೀತಾರೆ ಯಥಾವ ಎಲ್ಲ ಹೇಳಿದರೂ ಯಾರೂ ಕೊಡೋದಿಲ್ಲ. ಆದ್ದರಿಂದ ಶಿಷ್ಯ ಬುದ್ಧಿ ಮನತಿಕ್ರಮ್ಯ ಅಂತ ಅವರೇ ಅರ್ಥ ಬರೆಯೋದು. ರಾಯರ ಟೀಕಾರಾಯರ ಮೇಲೆ ಅರ್ಥ ಬರೀಬೇಕಾದ್ರೆ ಶಿಷ್ಯ ಬುದ್ಧಿ ಮನತಿಕ್ರಮ್ಯ, ಶಿಷ್ಯರ ಬುದ್ಧಿ ತಿಳಿಯಷ್ಟು ಹೇಳ್ತೇವೆ. ಇದು ರಾಯರು ಥ್ರೋಔಟ್ ಫಾಲೋ ಮಾಡ್ತಾರೆ. ಎಲ್ಲೂ ಕೂಡ ಏನು ಮಾಡೋದಿಲ್ಲ ಅವರು, ಎಷ್ಟು ಹೇಳಬೇಕೋ ಅಷ್ಟು ಉಪಯೋಗ ಆಗಬೇಕು, ಆ ರೀತಿ ಬರಿತಾ ಹೋಗ್ತಾರೆ. ಅದು ಆಗ ಆರಂಭದ ಶ್ಲೋಕಗಳು. ನಾಳೆ ದಿವಸ ಆದರೆ ಇವತ್ತೆರಡು ಮುಂದುವರ್ಸೋದು. ಪುಸ್ತಕ ಆದಷ್ಟು ತರೋದು ಒಳ್ಳೆಯದು. ಪರಿಮಳ ಹೇಳಿ ಅದು ಹೇಳಿ ಪರಿಮಳ ನಿಮ್ಮ ಇದ್ದರೆ ಹೇಳಿ ಏನು ಉಪಯೋಗ ಅದರಿಂದ. ಪರಿಮಳ ಪುಸ್ತಕ ಇರಬೇಕು ಎಲ್ಲರ ಹತ್ರ. ಇಲ್ಲ ಹೋದರೆ ಆ ಕಡೆ ಎಲ್ಲ ನೋಡ್ತಿರ್ತೀರಿ, ಹೋಗ್ಬಿಡುತ್ತೆ. ಎದುರಿಗಿದ್ದದ್ದು ಓದಿದ್ರೆ ಅಷ್ಟು ಅರ್ಥ ತಿಳಿದ ಆದ್ರಿಂದ ಎಲ್ಲರದ್ದು ಪರಿಮಳ ಇದೆಯಾ ಗಟ್ಟಿ ಮಾಡಿಕೊಳ್ಳಿ ಅಷ್ಟು. ಅವಾಗ ಹೇಳು ಸರ್ವೇಂದ್ರಿಯೇನ ಪ್ರಿಯತಾಂ ಕಮಲಾಲಯ. ಇಲ್ಲ ಪ್ರಶ್ನೆಗೆ ಅವಕಾಶ ಇಲ್ಲ. ರಾಯರ್ ಸ್ತೋತ್ರ ಮಾಡಿದ್ದು ಮಾಡಿದ್ದಾರೆ ಅಷ್ಟೇ, ಅದೇ ಅದಕ್ಕೆ ಹೆಚ್ಚಳಕ್ಕಾಗಲ್ಲ. ವೆಂಕಟರಾಜರ ಸ್ತೋತ್ರ ಯಾರು ಮಾಡಿದ್ದಾರೆ ಅಷ್ಟೇ, ಎಷ್ಟೋ ಕಡೆ ಇದೊಂದೇ ಕಡೆ ತುಂಬಾ ಗ್ರಂಥ ಮಾಡ್ತಾರೆ.